ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಧನ್ಯ. ದೇವ ನಮ್ಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಮ್ಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತೆಗಳ. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ನಾವು ಕಳೆದ ವಾರ ಏನ್ರಿ ಇಸ್ರೇಲಲ್ಲಿ ಏನ್ರಿ ದೇವರು ಮಾಡಿದಂಥ ಅನೇಕ ಅದ್ಭುತಗಳಲ್ಲಿ ದೇವರು ಐಗುಪ್ ದೇಶದಲ್ಲಿ ಅಂತ ಒಂದು ಅದ್ಭುತದ ವಿಚಾರಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಹೋದ್ರಿ. ಏನಪ್ಪ ಅಂದರೆ ಅದು ಗ್ರೇಟ್ ಪಿರಮಿಡ್, ಯಾವ ಥರ ಪಿರಮಿಡಲ್ಲಿ ದೇವರು ಯೋಜನೆ ಅಡಗಿದೆ, ಅದರಲ್ಲಿ ದೇವರು ನಮಗೇನು ಪಾಠ ಆಯ್ತು ಅಂತ ನಾವೇನು ಮಾಡಿ ನೋಡಿದ್ರೆ. ಸೊ ಇವತ್ತಿನ ದಿನ ನಾವು ಏನಪ್ಪ ಮಾಡೋಣ ಅಂತಂದರೆ, ಇದೇ ರೀತಿ ಇನ್ನೊಂದು ವಿಶೇಷವಾಗಿರೋಂಥ ಒಂದು ಅದ್ಭುತವಾದಂಥ ವಿಚಾರನ ದೇವರು ಇಸ್ರೇಲಲ್ಲಿ ಇಟ್ಟಿದ್ದಾರೆ. ಅದನ್ನು ನೋಡ್ಬಿಟ್ಟು ಅದರಲ್ಲಿ ನಮಗೇನಪ್ಪ ಪಾಠ ಇದೆ ಅಂತ ನೋಡೋಣ. ಯಾವಪ್ಪ ಇದು ವಿಶೇಷವಾಗಿಂಥ ಅದ್ಭುತ ಅಂತ ನೋಡಿದ್ರೆ, ಯೋರ್ದನ್ ನದಿ ಅದರ. ಸೊ ಇಸ್ರೇಲ್ನಲ್ಲಿ ಇಟ್ಟಿರೋಂಥ ಒಂದು ಅದ್ಭುತವಾಗಿದ್ದ ವಿಚಾರ ಯಾವುದಪ್ಪ ಅಂದರೆ ಯೋರ್ದನ್ ನದಿ ಅದರ. ಯೋರ್ದನ್ ನದಿ ಅಂತ ಹೇಳ್ಬೇಕ್ರೆ ಇಸ್ರೇಲಲ್ಲಿರೋಂಥ ಏಕೈಕ ನದಿ ಯಾವುದಪ್ಪ ಅಂತಂದರೆ ನಮ್ಮ ಯೋರ್ದನ್ ನದಿ. ಯೋರ್ದನ್ ನದಿ ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಮನಸ್ಸಿಗೆ ಹೆಂಗೆ ಅರ್ಥ ಬರೋದು, ನಮ್ಮ ರಕ್ಷಕನಿಗಿಂತ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತೊಗೊಂಡಿರೋಂಥದ್ದು, ಅದರ ಏನ್ರಿ ನಾಮಾನ್ಗೆ ಕುಷ್ಠರೋಗ ವಾಸಿಯಾಗಿರೋಂಥದ್ದು, ಅದರ ಎಲಿಯಾ ಏನು ಮಾಡ್ತಾರೆ ಮತ್ತು ಎಲೀಶಿಯಾ ಏನು ಮಾಡ್ತಾರೆ ಆ ನೀರನ್ನ ಒಡೆದು ನೀರನ್ನ ವಿಭಾಗಿಸ್ತಾರೆ. ಆಮೇಲೆ ಇಡೀ ಇಸ್ರೇಲ್ ಜನಗಳು ಮಂಜೂಷ ಪೆಟ್ಟಿ ಎತ್ಕೊಂಡು ಏನ್ರಿ ಆ ಕಾಲಿಟ್ಟಿದ ತಕ್ಷಣ ನೀರು ಏನಾಗ್ಬಿಡ್ತಾರೆ ಬತ್ತೋಗ್ಬಿಡ್ತಾರೆ ನೋಡ್ತಾರೆ. ಈ ಥರ ಅನೇಕ ವಿಚಾರಗಳು ಏನ್ರಿ ಯೇಸು ಕ್ರಿಸ್ತನ ಸೇವೆ ಕೂಡ ಆರಂಭ ಮಾಡಿದೆ ಅಲ್ಲಿ ಯೋರ್ದನಲ್ಲಿ ನೋಡ್ತಾರೆ. ಈ ಥರ ಅನೇಕ ವಿಚಾರಗಳೆಲ್ಲಪ್ಪ ಇದೆ ಅಂತಂದರೆ ನಮ್ಮ ಸತ್ಯವೇದದಲ್ಲಿ ಯೋರ್ದನ್ ನದಿಯಲ್ಲಿ ಕೊಟ್ಟಿರೋ ಬಗ್ಗೆ ಏನಂತೆ ನಮಗೆ ಇದೆ ಅದರ. ಅದರಿಂದ ಈ ಯೋರ್ದನ್ ನದಿಯಲ್ಲಿ ಏನಪ್ಪ ಇದೆ ಅಂತ ನಾವೇನು ಮಾಡೋಣ ಇವತ್ತು ಓದೋಣ. ಅಂದರೆ ಯೋರ್ದನ್ ನದಿ ಅಂತಂದರೆ ಪದಕ್ಕೆ ಅರ್ಥ ಏನಪ್ಪ ಅಂತಂದರೆ ಡಿಸೆಂಡರ್ ಅಥವಾ ಇಳಿಜಾರು ಅಂತ ಏನ್ರಿ ಹೆಸರು. ಓಕೆನಾ ಸರಿ, ಏನಕ್ಕೆ ಇಳಿಜಾರು ಏನಕ್ಕೆ ಡಿಸೆಂಡರ್ ಅಂತ ಹೆಸರು ಕೊಟ್ಟಿದ್ದಾರೆ ಅಂತಂದರೆ, ಇದು 9,200 ಅಡಿ ಸೀ ಲೆವೆಲ್ ಅಬೌವ್ ಸೀ ಲೆವೆಲ್ ಇಂದ ಆರಂಭ ಆಗಿ ಈ ನದಿ ಎಲ್ಲಿವರೆಗೂ ಹರಿತದೆ ಅಂತಂದರೆ 1,300 ಅಡಿ ಬಿಲೋ ಸೀ ಲೆವೆಲ್ ಅಲ್ಲಿವರೆಗೂ ಏನು ಮಾಡ್ತಾರೆ ಹರಿತಾರೆ. ಅದು ಎಷ್ಟು ಶಾರ್ಟ್ ಡಿಸ್ಟೆನ್ಸಲ್ಲಿ ಅಂತ ನೋಡಿದ್ರೆ ಕೇವಲ 100 ಮೈಲು ಏನ್ರಿ ಡಿಸ್ಟೆನ್ಸಲ್ಲಿ. ಅಷ್ಟೊಂದು ವೇಗವಾಗಿ ಅಷ್ಟೊಂದು ಎತ್ತರವಾಗಿರೋಂಥ ಸ್ಥಳದಿಂದ ಅಷ್ಟೊಂದು ಕೆಳಮಟ್ಟ ಸ್ಥಳಕ್ಕೆ ಏನು ಮಾಡ್ತಾರೆ ಅದು ಅದು ಅಂತಾರೆ ವೇಗವಾಗಿ ವೆರಿ ಫಾಸ್ಟಾಗಿ ಏನು ಮಾಡ್ತಾರೆ ಜಸ್ಟ್ 100 ಮೈಲ್ಸ್ ಡಿಸ್ಟೆನ್ಸಲ್ಲಿ 9,200 ಫೀಟ್ ಅಬೌವ್ ಸೀ ಲೆವೆಲಿಂದ 1,300 ಫೀಟ್ ಬಿಲೋ ಸೀ ಲೆವೆಲ್ ಅಂದರೆ ಲೋವೆಸ್ಟ್ ಪಾಯಿಂಟ್ ಆನ್ ಅರ್ತಲ್ಲಿ ಏನಾಗ್ತಾರೆ ಇದು ಬಂದು ಸೇರ್ತಾರೆ. ಇದಕ್ಕೆ ಅದೇ ಇಳಿಜಾರು ಅಥವಾ ಡಿಸೆಂಡರ್ ಅಂತ ಏನ್ರಿ ಹೆಸರು ಅದರ. ಸರಿ, ಯೋರ್ದನ್ ನದಿ ಎಲ್ಲಪ್ಪ ಶುರು ಆಗ್ತದೆ ಅಂತಂದರೆ ಮೌಂಟ್ ಹರ್ಮನ್ ಅಂತ ಒಂದು ಪರ್ವತದ ಮೇಲೆ ಆರಂಭ ಆಗ್ತದೆ. ಅದು 9,300 ಅಡಿ ಏನ್ರಿ ಸಮುದ್ರ ಮಟ್ಟಕ್ಕಿಂತ ಮೇಲೆ ಏನಾಗಿದೆ ಇದೆ ಅದರ. ಆ ಒಂದು ಹರ್ಮನ್ ಪರ್ವತದ ಮೇಲೆ ಏನ್ರಿ ತುಂಬ ಹಿಮ ಏನಾಗಿದೆ ರೀ ಇದೆ ರೀ ಅದರ. ಆ ಹಿಮ ಎಲ್ಲ ಮೆಲ್ಟ್ ಆಗಿ ಏನಾಗ್ತದೆ ಅಂದರೆ ಒಂದು 4 ಶಾಖೆಗಳ ಥರ ಆಗಿ ಅದು 4 ಶಾಖೆಗಳ ಮುಖಾಂತರ ನೀರು ಏನಾಗ್ತಾರೆ ಅಲ್ಲಿ ಅಲ್ಲಿ ಹುಟ್ಟೋದಕ್ಕೆ ಉಕ್ಕೋದಕ್ಕೆ ಏನಾಗ್ತಾರೆ ಅಲ್ಲಿ ಶುರು ಆಗ್ತಾರೆ. ಇಲ್ಲಿಯಪ್ಪ ಅಂತಾರೆ ಮೌಂಟ್ ಹರ್ಮೋನಲ್ಲಿ ಅದು ಬಂದು ಸೇರುವಂಥ ಮೊದಲನೇ ಸ್ಥಳ ಯಾವುದಪ್ಪ ಅಂತಂದರೆ ಏನ್ರಿ ಲೇಕ್ ಹುಲ್ಲಾ. ಲೇಕ್ ಹುಲ್ಲಾ ಅಂತ ಸ್ಥಳಕ್ಕೆ ಫಸ್ಟು ನೀರು ಏನಾಗ್ತಾರೆ ನೆಲಮಟ್ಟದಲ್ಲಿ ನಾನು ನೆಲಮಟ್ಟ ಅದು ಇತರ ಎಲ್ಲ ಸೀ ಲೆವೆಲ್ ಅಲ್ಲಿಗೆ ಬಂದು ಏನಾಗ್ತಾರೆ ಸಾರಿ ಸಮುದ್ರ ಮಟ್ಟ ನೆಲಮಲ್ಲ ಅಲ್ಲ ಸಮುದ್ರ ಮಟ್ಟಕ್ಕೆ ಮೊದಲು ನೀರು ಬಂದು ಏನಾಗ್ತಾರೆ ಸೇರಿದ್ರೆ ಅದು ಏನಪ್ಪ ಲೇಕ್ ಹುಲ್ಲಾ ಅಂತ ಏನ್ರಿ ಸ್ಥಳ ಅಲ್ಲರ. ಲೇಕ್ ಹುಲ್ಲಾ ನೋಡೋಕೆ ಹೆಂಗಿದೆ ಅಂತಂದರೆ ಬ್ಯೂಟಿಫುಲ್ ಆಗಿರೋ ಸ್ಪಾಟ್ ರೀ ಅದರ. ಏನು ರೀ ತುಂಬ ನೀರಾವರಿ ಆಮೇಲೆ ತುಂಬ ಪ್ರಶಾಂತವಾಗಿರೋಂಥ ಒಂದು ಸ್ಥಳ ಅದರ. ತುಂಬ ಕಾಮ್ ಆಗಿರೋಂಥ ಸ್ಥಳ ಅದರ. ಒಳ್ಳೆ ಪಿಕ್ನಿಕ್ ಸ್ಪಾಟು. ಅಲ್ಲಿ ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತಂದರೆ ಫುಲ್ ಟ್ರಾನ್ಸ್ಪರೆಂಟ್ ರೀ. ಆಮೇಲೆ ತುಂಬ ಶುದ್ಧವಾಗಿದೆ, ಯಾವುದೇ ಕಲ್ಲು ಮಶಗಳು ಏನೂ ಇಲ್ಲ ರೀ. ಅಷ್ಟೊಂದು ಚೆನ್ನಾಗಿರೋಂಥ ಒಂದು ಸ್ಥಳ ನೀರು ಯಾವುದಪ್ಪ ಅಂದರೆ ಯೋರ್ದನ್ ನದಿಯ ಮೊದಲನೇ ಸ್ಥಳ ಲೇಕ್ ಹುಲ್ಲಾ ಅಂತಂದ್ಬಿಟ್ಟು. ಇದಾಗಿದ ನಂತರ ನೀರು ಲೇಕ್ ಹುಲ್ಲಾಯಿಂದ ಹರಟು ಬರ್ತದೆ. ಎಲ್ಲಿಗೆ ಹೊರಟು ಬರ್ತದೆ ಅಂತ ನೋಡಿದ್ರೆ ಸೀ ಆಫ್ ಗೆಲೀಲಿ ಅಂತ ಸ್ಪಾಟಿಗೆ ಏನು ಮಾಡ್ತಾರೆ ಅದು ಬಂದು ಹೊರಟು ಬರ್ತಾರೆ. ಹೊರಟು ಬರ್ಬೇಕ್ರೆ ಹೆಂಗಪ್ಪ ಹೊರಟು ಬರ್ತಾರೆ ಅಂತಂದರೆ ಲೇಕ್ ಹುಲ್ಲಾ ಹತ್ರ ನೀರು ಶುದ್ಧವಾಗಿರೋದು ಏನ್ರಿ ಈ ಸೀ ಆಫ್ ಗೆಲೀಲಿಗೆ ಬರೋತ್ತಿಗೆ ಎಲ್ಲ ಕಲ್ಮಶಗಳು ಥರ ಎಲ್ಲ ಮಣ್ಣು ಗಲೀಜು ಎಲ್ಲ ಕೊಚ್ಕೊಂಡು ಹಂಗೆ ತಗೊಂಬಿಡ್ತಾರೆ. ಬರೋತ್ತಿಗೆ ಸೀ ಆಫ್ ಗೆಲೀಲಿಗೆ ಬರೋತ್ತಿಗೆ ಏನಾಗ್ಬಿಡ್ತದೆ ಅಂದರೆ ಆ ನೀರು ಸಂಪೂರ್ಣವಾಗಿ ಗಲೀಜಾಗಿ ಹೋಗ್ತದೆ. ಅಲ್ದರ ಏನ್ರಿ ಸೀ ಆಫ್ ಗೆಲೀಲಿ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಯೇಸು ಕ್ರಿಸ್ತು ಏನ್ರಿ ಶಿಷ್ಯನ್ಗಳನ್ನ ಆಯ್ಕೆ ಮಾಡಿದ್ದೇ ಅಲ್ಲಪ್ಪ ಅಂದರೆ ಸೀ ಆಫ್ ಗೆಲೀಲಿ ಅಲ್ದರ. ಅಲ್ಲ ಅಡುಗೆಯಲ್ಲಿ ಮಲಗಿರ್ತಾರೆ ಅಲ್ಲೋಲೋ ಕಲ್ಲೋಲೋ ಮಾಡ್ಬಿಡ್ತದೆ ಸಮುದ್ರ. ಅದನ್ನು ಶಾಂತಪಡಿಸಿದ್ದೇ ಯೇಸು ಕ್ರಿಸ್ತು ಯಾವ ನದಿನ ಅಂದರೆ ಏನ್ರಿ ಸಿ ಆಫ್ ಗಲೀಲಿ, ಸಮುದ್ರ ಮೇಲೆ ನಡ್ಕೊಂಬತ್ತಾರೆ ಗೊತ್ತಾ, ಅದರ ಶಿಷ್ಯನ ಆಶ್ಚರ್ಯ ಆಗ್ಬಿಡ್ತಾರೆ. ಪೇತ್ರ ಕೇಳ್ತಾನೆ, ಸ್ವಾಮಿ ನನ್ನ ಕೂಡ ಬರೀ ಕೇಳಿ ಅಂತ ಅಂದ್ಬಿಟ್ಟು ಹೇಳ್ಬೇಕಾರೆ ಪೇತ್ರ ಕೂಡ ಸಮುದ್ರ ಮೇಲೆ ನಡೀತಾರೆ ಗೊತ್ತಾ, ಯಾವ ಸಮುದ್ರ ಅಂದರೆ ಇದೇ ಸಿ ಆಫ್ ಗಲೀಲಿ. ಈ ಒಂದು ಸಿ ಆಫ್ ಗಲೀಲಿ ಹತ್ರ ಬಂದಿದ ತಕ್ಷಣ ಏನ್ರಿ ಅಲ್ಲಿ ಕಲ್ಮಶದಿಂದ ತುಂಬಿರೋಂತ ಎಲ್ಲಾ ನೀರು ಇಲ್ಲಿ ಬಂದ ಮೇಲೆ ಸ್ವಲ್ಪ ಪ್ಯೂರಿಫೈ ಆಗ್ತದೆ ರೀ. ಏನ್ರಿ ಆ ಸಿ ಎಂ ಗಲೀಲಿ ಹತ್ರ ಸ್ವಲ್ಪ ನೀರು ನಿಂತ್ಕೊಂತದೆ, ಅಲ್ಲಿ ಹರಿಯೋದು ಸ್ವಲ್ಪ ಕಮ್ಮಿ ಆದಾಗ ಆ ಸ್ಪೀಡ್ಗೆ ಬಂದಿರೋದೆಲ್ಲ ಸ್ವಲ್ಪ ಪ್ಯೂರ್ ಆಗೋದಕ್ಕೆ ಶುರು ಆಗ್ತದೆ. ಪ್ಯೂರ್ ಆಗಿಬಿಟ್ಟು ಇದರಿಂದ ಮುಂದಕ್ಕೆ ನೀರು ಏನಾಗ್ತದೆ ಹರಿಯಕ್ಕೆ ಶುರು ಆಗ್ತದೆ ರೀ. ಹೆಂಗಪ್ಪ ಹರಿಯೋಕ್ಕೆ ಶುರು ಆಗ್ತದೆ ಅಂತಂದರೆ ಏನ್ರಿ ವಕ್ರ ವಕ್ರವಾಗಿ ನೀರು ಹರಿದು ಎಲ್ಲಿಗಪ್ಪ ಸೇರ್ತದೆ ಅಂತ ನೋಡ್ದ ಅಂತಂದರೆ ಡೆಡ್ ಸೀಗೆ ಸೇರ್ತಾರೆ. ವಕ್ರವಾಗಿ ವಕ್ರವಾಗಿ ಹಿಂಗೆ ನೋಡಿ ಇಲ್ಲಿ ಇಲ್ಲಿ ಸ್ಕ್ರೀನಲ್ಲಿ ನೋಡ್ತೀರಾ, ಇದೇ ಥರ ನಿಜವಾಗ್ಲೂ ಯೋರ್ಧನ್ ನದಿ ಹೋಗೋದ್ರಿ. ನೋಡಿ ಆ್ಯಕ್ಚುಲಿ ರಿಯಲ್ ಫೋಟೋ ಇದು, ಯೋರ್ಧನ್ ನದಿ ಹಿಂಗೆ ಹೋಗಿದ್ರೆ ಏನ್ರಿ ಸಿ ಆಫ್ ಗಲೀಲಿ ಬಿಟ್ಟು ಏನ್ರಿ ಲವಣ ಸಮುದ್ರ ಅಥವಾ ಡೆಡ್ ಸಿ ಸೇರ್ತ ಗೊತ್ತಾ, ಸೇರೋದಕ್ಕಿಂತ ಮುಂಚೆ ನೀರು ಈ ಥರನೇ ವಕ್ರ ವಕ್ರವಾಗೇನ್ರಿ ಅದು ಅದು ಹೋಗೋದು. 60 ಮೈಲ್ ಹೋಗಿ ಏನಾಗ್ತದ ಲವಣ ಸಮುದ್ರ ಏನು ಮಾಡ್ತದ ಅದು ಅದು ಸೇರ್ತದೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಏನ್ರಿ ಈ ಒಂದು ಸಿ ಆಫ್ ಗಲೀಲಿ ಬಿಟ್ಟಿದ ಮೇಲೆ ನೀರು ಸ್ವಲ್ಪ ಪ್ಯೂರ್ ಆಗ್ತಾರೆ, 100% ಏನ್ರಿ ಪ್ಯೂರ್ ಏನಲ್ಲ ರೀ. ಅದಕ್ಕೆ ಎಲ್ಲಪ್ಪ ಬರ್ತಾನೆ ಕೊನೆಗೆ ಅಂದರೆ ಡೆಡ್ ಸಿ. ಡೆಡ್ ಸಿ ಅಂದರೆ ಏನಪ್ಪ ನೋಡಿದ್ರೆ ದ ಲೋವೆಸ್ಟ್ ಪಾಯಿಂಟ್ ಅನ್ ಅರ್ಥ, 1300 ಅಡಿ ಸಮುದ್ರ ಮಟ್ಟಕ್ಕಿಂತ ಕೆಳಗಡೆ ಏನಾಗಿದೆ ಅದು ಅದು ಇದೇ ನೋಡಿರ್ತೀನಿ ಅದರ. ಆಮೇಲೆ ಈ ಒಂದು ಡೆಡ್ ಸೀದು ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ಪ್ರತಿನಿತ್ಯ ಏನ್ರಿ 6 ಮಿಲಿಯನ್ ಟನ್ಸ್ ಏನ್ರಿ ನೀರು ಏನಾಗ್ತಾರೆ ಇಲ್ಲಿ ಇಲ್ಲಿ ಬಂದು ಬೀಳ್ತಾ ಇರ್ತಾರೆ, ಪ್ರತಿನಿತ್ಯ ಬೀಳ್ತಾರೆ ನೋಡಿರ್ತೀನಿ ಯಾರ. ಆದರೂ ಒಂದು ಸಿತಿಗೂ ಡೆಡ್ ಸಿ ಬಂದ್ಬಿಟ್ಟು ಓವರ್ಫ್ಲೋ ಆಗಿದೆ ಇಲ್ಲ ರೀ, ರೆಕಾರ್ಡ್ ಇಲ್ಲ ಇದುವರೆಗೂ ಅದರ. ಆಮೇಲೆ ಇದರಲ್ಲಿ ಉಪ್ಪಿನಾಂಶ ಎಷ್ಟಪ್ಪ ಇದೆ ಅಂತ ನೋಡ್ದ ಅಂತಂದರೆ ಏನ್ರಿ ಬೇರೆ ಎಲ್ಲ ಸಮುದ್ರಗಳಿಗಿಂತ 5ರಷ್ಟು ಜಾಸ್ತಿ ಉಪ್ಪಿನಾಂಶ ಇದೆ ಅದರ. ಅಂದರೆ 12.65 ಮಿಲಿಯನ್ ಟನ್ಸ್ ಆಫ್ ಸಾಲ್ಟು ಏನ್ರಿ ಪರ್ ಇಯರ್ ಏನಾಗ್ತದೆ ಇದರಲ್ಲಿ ಬಂದು ಸೇರ್ತಾರೆ ಅಂತ ನೋಡಿರ್ತೀನಿ ಅಂದ್ರೆ. ಅದಕ್ಕಿಂತ ಎಲ್ಲ ಸಮುದ್ರಗಳಿಂದ 5ರಷ್ಟು ಮಟ್ಟಿಗೆ ಏನ್ರಿ ಉಪ್ಪಿನಾಂಶ ಇದರಲ್ಲಿ ಜಾಸ್ತಿ ಇದೆ. ಅದರಿಂದ ಏನ್ರಿ ಇದರಲ್ಲಿ ಈ ಲವಣ ಸಮುದ್ರದಲ್ಲಿ ಯಾವ ಮನುಷ್ಯನು ಮುಳುಗೋದೇ ಇಲ್ಲ ರೀ ಅದರ. ಏನ್ರಿ ಅದು ಎಷ್ಟು ಏನು ಇದೆ ಅಂತಂದರೆ ಸಾಲ್ಟು ಯಾವುದೇ ಒಬ್ಬ ಏನ್ರಿ ಡೆಡ್ ಸಿಯಲ್ಲಿ ಏನು ಮಾಡ್ಬೋದು ಸ್ವಿಮ್ಮಿಂಗ್ ಬರೆದಿರೋ ಕೂಡ ಸ್ವಿಮ್ ಮಾಡ್ಬೋದು, ಯಾಕಂದ್ರೆ ಮುಳುಗೋದೇ ಇಲ್ಲ ರೀ. ಯಾಕಂದರೆ ಸಾಲ್ಟ್ ಕಂಡು ಏನಾಗಿದೆ ಅಷ್ಟೊಂದು ಜಾಸ್ತಿ ಇದೆ ಅದರ. ಆಮೇಲೆ ಉಪ್ಪಿನಾಂಶ ಎಷ್ಟು ಜಾಸ್ತಿ ಇದೆ ಅಂತಂದರೆ ಯಾವುದೇ ಮೀನು ಜೀವಂತವಾಗಿ ಏನ್ರಿ ಯಾವುದೇ ಜೀವರಾಶಿಗಳು ಜೀವಂತವಾಗಿ ಬಂದು ಸೇರಿದ್ರೆ ಈ ಲವಣ ಸಮುದ್ರಕ್ಕೆ ಇಮ್ಮಿಡಿಯೇಟ್ ಸತ್ತೋಗ್ಬಿಡ್ತಾವ್ರಿ. ಅಷ್ಟೊಂದು ಭಯಂಕರವಾಗಿ ಏನಾಗಿದೆ ಇದರಲ್ಲಿ ಉಪ್ಪಿನಾಂಶ ಇದೆ ಅದರ. ಸರಿ ಹಂಗಾರೆ ಇದು ಒಂದು ಈ ಪಾತ್ ಇದೆಯಲ್ಲ ಇಲ್ಲಿ ಮೌಂಟ್ ಹರ್ಮೋನಿಂದ ನೀರಿನ ಹೊಕ್ಕಿ ಹರಿದು ಕೊನೆಗೆ ಲವಣ ಸಮುದ್ರಕ್ಕೆ ಸೇರ್ತಾರೆ ಗೊತ್ತಾ ಏನ್ರಿ ಈ ಒಂದು ನೀರು. ಇದು ಏನಪ್ಪ ಸೂಚನೆ ಮಾಡ್ತದೆ ಅದರ, ಫಸ್ಟು ಶುದ್ಧವಾಗಿತ್ತು ಆಮೇಲೆ ಕಲ್ಮಶಗಳಾಗೋಯ್ತು ಸ್ವಲ್ಪ ಸುಧಾರಣೆ ಆಯಿತು ಆಮೇಲೆ ವಕ್ರ ವಕ್ರವಾಗೋಗಿ ಕೊನೆಗೆ ಏನ್ರಿ ಈ ಡೆಡ್ ಸೀಗೆ ಸೇರ್ತಾರಲ್ಲ, ಡೆಡ್ ಸಿಯಲ್ಲಿ ಬಂದ ತಕ್ಷಣ ಎಲ್ಲ ಮೀನುಗಳು ಸತ್ತೋಗ್ತಾವಲ್ಲ, ಇದು ಏನ್ನ ಸೂಚನೆ ಮಾಡ್ತದೆ ಈ ಮಾರ್ಗ, ಈ ಇಳಿಜಾರಿನ ಮಾರ್ಗ ಏನ್ನ ಸೂಚನೆ ಮಾಡ್ತದೆ ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ ಅದು ಪಾಪದ ಮಾರ್ಗ ಅದರ. ಮನುಷ್ಯನ ಪಾಪದ ಮಾರ್ಗ ಏನು ಮಾಡ್ತದೆ ಅದು ಅದು ಸೂಚನೆ ಮಾಡ್ತದೆ. ಮನುಷ್ಯ ದೇವರು ಅನ್ನೋ ಸೃಷ್ಟಿ ಮಾಡ್ಬೇಕಾರೆ ಹೇಗಿದ್ದ, ಪರಿಶುದ್ಧವಾಗಿ ಪರಿಪೂರ್ಣವಾಗಿ ಹೇಗಿದ್ದ, ಯಾವಾಗ ಅವನು ಪಾಪ ಮಾಡಿದ ಮೇಲೆ ಏನ್ರಿ ಅವನ ಮಾರ್ಗ ಹಿಂಗೆ ಕಲ್ಮಶದಿಂದ ಭರಿತವಾಗ್ಬಿಡ್ತು ವಕ್ರ ವಕ್ರಾಗಾಯ್ತು, ಕೊನೆಗೆ ಅವನು ಮುಟ್ಟಂತ ಅಂತ್ಯ ಯಾವುದಪ್ಪ ಅಂತಂದ್ರೆ ಏನ್ರಿ ಅದೇ ಡೆಡ್ ಸಿ ಅದರ. ಅದನ್ನೇನು ಮಾಡ್ತಾರೆ ಇಲ್ಲಿ ಇದನ್ನು ನಮಗೆ ಸೂಪರಾಗಿ ನಮಗೆ ನೋಡಿಸಿದ್ರೆ ನೋಡಿರ್ತೀನಿ ಅಲ್ಲರ. ದೇವರು ಇಸ್ರೇಲ್ ಜನಗಳಿಗೆ ಯಾವ್ದಾರ ಭೂಮಿ ಕೊಡಬೇಕಾಗಿತ್ತು ರೀ, ಯಾಕೆ ಪರ್ಟಿಕ್ಯುಲರ್ ಆಗಿ ಈ ಭೂಮಿ ಕೊಟ್ಟರು ಅಂದರೆ ಇದರಲ್ಲಿ ಜಿಯೋಗ್ರಫಿಕಲ್ ಲೊಕೇಶನ್ಸಲ್ಲೂ ಕೂಡ ಅನೇಕ ರಹಸ್ಯಗಳೇನಾಗಿದೆ ನಮಗೆ ನಮ್ಗೆ ಅಡಗಿದೆ ಅಲ್ಲರ. ನೋಡ್ರಿ ಇದ್ದೀನಿ ಯಾಕೆ ಯೋರ್ಧನ್ ನದಿ ನೋಡಿಸ್ಬೇಕಾಯ್ತು ಅಲ್ಲರ. ಇಸ್ರೇಲಲ್ಲಿ ಒಂದೇ ನದಿ ಇರೋದ್ರೆ ಬೇರೆ ಯಾವುದೂ ಇಲ್ಲ ರೀ, ಬೇರೆ ಎಲ್ಲ ಊರುಗಳಿಗೆ ಸಿಕ್ಕಾಪಟ್ಟೆ ನದಿ ಐತೇನೋ, ಆದರೆ ಇಸ್ರೇಲಿಗೆ ಇರೋದು ಒಂದೇ ಏನ್ರಿ ವಾಟರ್ ಸೋರ್ಸ್ ಯಾವುದಪ್ಪ ಅಂದರೆ ರಿವರ್ ಜೋರ್ಡನ್. ಅದು ನೆವರ್ ಡ್ರೈಯಿಂಗ್ ರಿವರ್ ರೀ, ಇದುವರೆಗೂ ಏನ್ರಿ ಅದು ಡ್ರೈ ಆಗಿರೋಂಥದ್ದು ಇಲ್ಲವೇ ಇಲ್ಲ ರೀ ರೆಕಾರ್ಡು ಅಲ್ವರ. ಏನ್ರಿ ಬೈಬಲಲ್ಲಿ ಮಾತ್ರ ಕೆಲವೊಂದು ಸನ್ನಿವೇಶಗಳಲ್ಲಿ ಡ್ರೈ ಮಾಡಿದ್ದಾರೆ ಅರೆ ಅದು ಡ್ರೈ ಆಗಿದ್ದಂಥದ್ದು ರೆಕಾರ್ಡ್ ಏನಾಗಿಲ್ಲ ಇಲ್ಲೂ ಇಲ್ಲ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಮೊದಲು ಈ ಒಂದು ಸ್ಥಳದಲ್ಲಿ ಹಿಮ ಇರ್ತಾರೆ ನೋಡ್ತೀವಿ, ಈ ಮೌಂಟ್ ಹರ್ಮನಲ್ಲಿ ತುಂಬ ಹಿಮ ಇದೆ. ಆ ಹಿಮ ಎಲ್ಲ ಸೇರಿಬಿಟ್ಟು ಒಂದು ನೀರಿನಂಶವಾಗಿ ಏನಾಗೋದು ಅಂದರೆ ಈ ಒಂದು ನೀರು ಫಸ್ಟ್ ಉತ್ಪತ್ತಿ ಆಗೋದು. ಹಂಗಾರೆ ಬೈಬಲ್ನಲ್ಲಿ ಹಿಮ ಅಂದರೆ ಏನು, ಮಂಜು ಅಂದರೆ ಏನು, ಅರ್ಥ ಏನಪ್ಪ ಇದೆ ಅಂತಂದರೆ ಬೈಬಲ್ನಲ್ಲಿ ಅರ್ಥ ಇದೆ. ಇದೇನಪ್ಪ ಅಂದರೆ ದೇವರ ತನ್ನ ಪವಿತ್ರಾತ್ಮನ ಏನು ಮಾಡ್ತಾರೆ, ಸೂಚನೆ ಮಾಡ್ತಾರೆ ನೋಡಿ. ಓದನ ಕೀರ್ತನೆ 133 ಎರಡು ಮತ್ತು ಮೂರು, ಯಾರಾದ್ರು ಓದ್ರಿ ಕೀರ್ತನೆ 133 ಎರಡು ಮತ್ತು ಮೂರನೇ ವಾಕ್ಯ ಓದ್ರಿ ದಯವಿಟ್ಟು, ಯಾರಾದರೂ ಸೋದರ ಸೋದರಿಗಳು. ಕೀರ್ತನೆ 133 ಹಾಂ ಓದಿ ಬಿದ್ದಾರೆ.
ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯಹೋವನು ಆಜ್ಞಾಪಿಸಿದ್ದಾನೆ.
ನೋಡ್ರ ಅದು ಹೇಗಪ್ಪ ಇದೆ ಅಂತ ನೋಡಿದ್ರೆ ಏನ್ರಿ ಅರ್ಮೋನ್ ಪರ್ವತದ ಮೇಲೆ ಬೀಳುವಂತಹ ಮಂಜಿನ ಥರ ಇದೆ ಯಾವುದು ಅಂತಂದ್ರೆ ಏನ್ರಿ ದೇವರು ಅಭಿಷೇಕ ತೈಲ ಯೂಸ್ ಮಾಡ್ತಿದ್ರು ಗೊತ್ತಾ, ಆರೋನಿನ ಗಡ್ಡದ ಮೇಲೆ ಹಾಕೋಂತ ಒಂದು ಅಭಿಷೇಕ ತೈಲ. ಅದರ ತಲೆಯಿಂದ ಹಿಡ್ದು ಗಡ್ಡದಿಂದ ಅಂಗೇಸೋದು ಪಾದವರೆಗೆ ಬರ್ತೈತ ಅಭಿಷೇಕ ತೈಲ. ಇದು ಹೆಂಗಪ್ಪ ಇದೆ ಅಂತಂದ್ರೆ ಅರ್ಮೋನ್ ಪರ್ವತದಲ್ಲಿ ಬೀರುವಂತಹ ಹಿಮದ ಥರ ಇದೆ. ಅಲ್ಲಿ ಜೀವವು ಆಶೀರ್ವಾದವು ಇರಬೇಕು ಅಂತಂದ್ಬಿಟ್ಟು ಏನ್ರಿ ಅಲ್ಲಿ ದೇವರ ಒಂದು ಸಂಕಲ್ಪ ಇತ್ತು ಅಂತ ನೋಡ್ತೀರಿ. ಹಂಗಾದ್ರೆ ಈ ಒಂದು ಏನ್ರಿ ಎಣ್ಣೆ ಅಭಿಷೇಕ ತೈಲ ಏನು ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು, ಅದು ಪವಿತ್ರಾತ್ಮನ ಸೂಚನೆ ಮಾಡಿದರೆ ಪವಿತ್ರಾತ್ಮದಿಂದ ದೇವರು ಅಭಿಷೇಕ ಹಳೆ ಕಾಲದಲ್ಲಿ ಎಷ್ಟೋ ರಾಜರುಗಳಿಗೆ ಯಾಜಕರುಗಳಿಗೆಲ್ಲ ಮಾಡ್ತಾಯಿದ್ರು ಅವರ ಆ ಪವಿತ್ರಾತ್ಮನ ಪರ್ವತದ ಮೇಲೆ ಬೀರುವಂಥ ಹಿಮಗಳಿಗೆ ಹೋಲಿಕೆ ಮಾಡಿದರೆ. ಹಂಗಾರೆ ಹಿಮ ಅಂತಂದರೆ ಬೈಬಲಲ್ಲಿ ಪವಿತ್ರಾತ್ಮನ ಸೂಚನೆ ಮಾಡ್ತದೆ. ಅದರ ಈ ಈ ಒಂದು ಸ್ಥಳದಲ್ಲಿ ಏನಂತ ನೋಡ್ತೀರಿ ಅಂತಂದರೆ ನಾವು ಈ ಒಂದು ಏನ್ರಿ ಹರ್ಮೋನ್ ಪರ್ವತದ ಮೇಲೆ ಏನಿದೆ ಅಂತ ನೋಡ್ತೀರಿ, ಅಲ್ಲಿ ನಾವು ನೋಡ್ಬೇಕಾರೆ ಜೀವವು ಆಶೀರ್ವಾದವು ಅಂತಿದೆ. ಹಂಗಾರೆ ದೇವರು ಯಾವ ಪರ್ವತದಲ್ಲಿ ಜೀವ ಕೊಟ್ಟರು ಆಶೀರ್ವಾದ ಕೊಟ್ಟರು ಅಂತ ನೋಡಿದ್ರೆ ಅದೇ ಈಡೇನ್ ತೋಟ. ಈಡೇನ್ ತೋಟ ಅದರಲ್ಲಿ ಆ ಪರ್ವತದಲ್ಲಿ ಆ ರಾಜ್ಯದಲ್ಲಿ ಆ ಬೆಟ್ಟದಲ್ಲಿ ದೇವರು ಮೊದಲು ಮನುಷ್ಯನಿಗೆ ಏನಪ್ಪ ಮಾಡಿದ್ರೆ ಏನ್ರಿ ತನ್ನ ಪವಿತ್ರಾತ್ಮದಿಂದ ಮನುಷ್ಯನ ಸೃಷ್ಟಿ ಮಾಡಿದ್ರು ಅಲ್ದರ. ದೇವರು ಏನು ಮಾಡಿದ್ರು ಮನುಷ್ಯನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಅದರ ನೆಲದ ಮಣ್ಣಿನ ಸೃಷ್ಟಿ ಮಾಡಿ ಅವನಿಗೆ ಎಂತ ಜೀವಶ್ವಾಸವನ್ನು ಊದಿದರು. ಯಾವಾಗ ಜೀವಶ್ವಾಸ ಊದಿದ್ನೋ ಮನುಷ್ಯ ಬದುಕುವ ಪ್ರಾಣಿಯಾದನು. ದೇವರ ತನ್ನ ಪವಿತ್ರಾತ್ಮ ಶಕ್ತಿಯಿಂದನೇ ಆದಾಮ್ನ ಏನು ಮಾಡಿದ್ರು ಸೃಷ್ಟಿ ಮಾಡಿದ್ದು. ಅವನು ಸೃಷ್ಟಿ ಮಾಡ್ಬೇಕಾದ್ರೆ ಹೆಂಗಪ್ಪ ಇದ್ದ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಪರಿಶುದ್ಧವಾಗಿದ್ದ. ಅದಕ್ಕೆ ನಾವು ದಾನಿಯಲ್ಲಿ ಓದ್ರಲ್ಲ ಪಾಠ, ಎರಡು ಮೂರು ವಾರಕ್ಕೆ ಮುಂಚೆ ಗ್ಯಾಪ್ ನೆಚ್ಕೊಳಿಂತೀನಿ. ದಾನಿಯಲ್ಲಿ 2ನೇ ಅಧ್ಯಾಯ ಮತ್ತೆ 7ನೇ ಅಧ್ಯಾಯದಲ್ಲಿ ಆ ಪರ್ವತ, ಆ ಪರ್ವತ ನೇಂದ್ರಿ ನೋಡ್ತೀರಿ ಅಲ್ಲಿ. ಪರ್ವತ ಅಂದ್ರೆ ದೇವರ ರಾಜ್ಯ ಅಲ್ದರ. ಆ ಪರ್ವತದ ಮೇಲೇನೆ ದೇವರು ಜೀವವು ಆಶೀರ್ವಾದ ಇರಲಿ ಅಂತ ಹೇಳ್ತಾರೆ ನಿರ್ಧಾರ ಮಾಡಿದರೆ. ಈಡೆನ್ ತೋಟದಲ್ಲಿ ಏನಿತ್ತು, ಆಶೀರ್ವಾದ ಇತ್ತು, ಜೀವ ಇತ್ತು. ಆದಾಮ್ ಏನು ಮಾಡಿದ್ರು ನಿತ್ಯ ಜೀವನ ಕೊಟ್ಟಿದ್ರು ಅಲ್ವರ ಕರ್ತನಲ್ಲಿ ಪ್ರೀತಿ. ಅಂದ್ರೆ ಇದು ಲೇಕ್ ಅಲ್ಲ, ಆ ಸ್ಥಳದಲ್ಲಿ ನೀರು ಶುದ್ಧವಾಗಿತ್ತಲ್ಲ, ಯಾವುದೇ ರೀತಿ ಕಲ್ಮಶಗಳಿರಲಿಲ್ಲ, ನೀರು ತುಂಬ ಟ್ರಾನ್ಸ್ಪರೆಂಟ್ ತುಂಬ ಕ್ಲಿಯರ್ ಆಗಿತ್ತಲ್ಲ, ಸಮುದ್ರದ ಮಟ್ಟದಲ್ಲಿ ಇತ್ತಲ್ಲ, ಅದು ಏನಪ್ಪ ಸೂಚನೆ ಮಾಡ್ತದೆ ಅಂದರೆ ಆದಾಮ್ನ ಸೃಷ್ಟಿ ಮಾಡಿರಂಥ ಹಂತ. ಹೆಂಗಪ್ಪ ಇತ್ತು ಆದಾಮ ಸೃಷ್ಟಿ ಮಾಡಿದಂಥ ಹಂತ ಅಂದರೆ ಅವರು ಪರಿಪೂರ್ಣವಾಗಿದ್ದರು ಪರಿಶುದ್ಧವಾಗಿದ್ದರು ರೀ, ಯಾವುದು ಲೋಪದೋಷಗಳಿರಲಿಲ್ಲ ರೀ ಅಂತೀನಿ. ಆದಾಮ ಸೃಷ್ಟಿ ಮಾಡಕ್ಕೆ ನಮ್ಮ ಪಾಪಿ ಆಗಿದ್ನ ಆಮೇಲೆ ಪಾಪ ಮಾಡ್ದ, ಆದ್ರೆ ಅದ್ರವ್ರಿಗೆ ಹೆಂಗಿದೆ ತೋ ಪರಿಶುದ್ಧವಾಗಿದೆ, ಯಾವುದು ರೀತಿ ಕುಂದು ಕಳಂಕ ಅವನಲ್ಲಿ ಏನಾಗಿರಲಿಲ್ಲ ಇರಲಿಲ್ಲ ಅಂತ ನೋಡ್ರಿ ಅಲ್ದರ. ಆದರೆ ಆದಾಮ ಯಾವಾಗ ಪಾಪ ಮಾಡ್ತಾನೋ ಏನಾಗ್ಬಿಡ್ತಾವ ಆ ನೀರು ಫುಲ್ಲು ಕಲ್ಮಶ ಆಗೋಯ್ತು ರೀ ಅಂದ್ರೆ. ಆ ಕಲ್ಮಶ ಆಗಿಂದ ದೇವ್ರು ಏನು ಮಾಡ್ತಾರೆ, ಈಗ ಅವರು ಊರಿನ ತೊಡಗ ಹೊರಗಡೆ ಕಳಿಸ್ಬಿಡ್ತಾರೆ. ಲೇಕ್ ಹುಲ್ಲಲ್ಲಿ ಶುದ್ಧವಾಗಿತ್ತು, ಲೇಕ್ ಹುಲ್ಲಿಂದ ಬಿಟ್ಟು ಬರ್ಬೇಕಾದ್ರೆ ನೀರು ಅಶುದ್ಧ ಆಗ್ಬಿಡ್ತು. ನೀರು ಯಾವಾಗ ಅಶುದ್ಧ ಆಯಿತು, ಲೇಕ್ ಹುಲ್ಲಿಂದ ಹೊರಗಡೆ ಬಂದ್ಬಿಡ್ತು. ಇದೇ ಥರ ಆದಾಮು ಶುದ್ಧವಾಗಿರ್ಬೇಕ ಪರಿಶುದ್ಧವಾಗಿರ್ಬೇಕು ದೇವರನ್ನ ಈಡಿನ ತೋಟದಲ್ಲಿ ಇಟ್ಕೊಂಡಿದ್ರು. ಯಾವಾಗ ಅವನು ದೇವ್ರ ಬಗ್ಗೆ ಪಾಪ ಮಾಡ್ತಾನೋ ದೇವರನ್ನ ಈಡಿನ ತೋಟಕ್ಕೆ ಹೊರಗಡೆ ಏನು ಮಾಡ್ತಾರೆ ಕಳಿಸ್ಬಿಡ್ತಾರೆ ರೀ. ಅದರ ಎಲ್ಲಿ ಕಳಿಸ್ಬಿಡ್ತಾರೆ ಅಂತಂದರೆ ಅಪರಿಪೂರ್ಣವಾಗಿರುವಂಥ ಭೂಮಿಗೆ ಏನು ಮಾಡ್ತಾರೆ ಅವನ್ನ ಕಳಿಸ್ಬಿಡ್ತಾರೆ. ಅದರ ಅದಕ್ಕೆ ಬೈಬಲಲ್ಲಿ ಅವನೊಬ್ಬನ್ನೇ ಕಳಿಸ್ಬಿಟ್ರ ಅಂದರೆ ಫಸ್ಟ್ ಆದಾಮ್ ಮತ್ತು ಏವಳು ಮಾತ್ರ ಬಂದಿದ್ದು, ಆದರೆ ಅವ್ರ ಮುಖಾಂತರ ಯಾರು ಬಂದರು, ನಾವೆಲ್ಲರೂ ಆದಾಮ್ ಮುಖಾಂತರ ಆಗಿದ್ದೀರಿ. ಇವಾಗ ಈಡಿನ ತೋಟಕ್ಕೆ ಹೊರಗಡೆ ಬಂದಿದ್ದೀರಿ, ಎಲ್ಲ ಆದಾಮ್ನಲ್ಲಿ ಏನಾಗಿದ್ದೀರಿ, ಪಾಪಿಗಳಾಗಿದ್ದೀರಿ ಅಲ್ದರ. ಅದಕ್ಕೆ ನೋಡಿ ಏನ್ರಿ ಅಲ್ಲೇ ನೋಡ್ತೀರಿ, ಯೋರ್ದನ್ ನದಿ, ನದಿ ಸಮುದ್ರ ನೀರು ಅಂದರೆ ಬೈಬಲಲ್ಲಿ ಏನೋ, ಅದರ ಜನಸಮೂಹ ಎಲ್ಲಿದೆ? ಪ್ರಕಟಣೆ 17ನೇ ಅಧ್ಯಾಯ 15ನೇ ವಾಕ್ಯ, ರೆವಲೇಷನ್ 17:15 ಓದ್ರಿ. ರೆವಲೇಷನ್ 17:15 ಓದ್ರಿ ಬ್ರದರ್ ಸಿಸ್ಟರ್ಸ್.
ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವರು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತವೆ.
ನೋಡ್ರ ಅದೇ ನೋಡ್ರ ಅಂತದ್ದು, ಅದು ಪ್ರಜೆ ಸಮೂಹ ಜನ ಭಾಷೆಗಳೇನ್ ಮಾಡ್ತದ್ದು, ಅದು ಸೂಚಿಸ್ತದೆ. ನೋಡ್ರ ಹಂಗೆ ಅಂತಾರೆ, ಜನ ಸಮೂಹ ಪ್ರಜೆ ಜನಗಳೇನ್ ಮಾಡ್ತಾರೆ, ಅದು ಸೂಚನೆ ಮಾಡ್ತಾರೆ ಅಲ್ರ. ಅದಿಗೆ ಈಡೇನ್ ತೋಟದಲ್ಲಿ ಒಬ್ಬರೇ ಇದ್ದಿದ್ದು, ಈಡೇನ್ ತೋಟ ಹೊರಗಡೆ ಬಂದ ಆಯ್ತದ್ದು, ಅದು ಒಂದು ನದಿನೇ ಆಗೋಯ್ತರಿ. ಅದರ ಜನರಾಶಿ ಏನಾಯ್ತಂತೆ, ಆದಾಮಿಂದ ಬಂತರಿ. ಅದಕ್ಕೆ ನಮ್ಮನ್ನೆಲ್ಲಾರ್ದು ದೇವರು ಒಬ್ಬ ಮನುಷ್ಯನ ಮುಖಾಂತರ ಮಾಡಿದ. ಒಬ್ಬ ಮನುಷ್ಯ ಯಾರಪ್ಪ ಅಂತ ನೋಡ್ತಾರೆ, ಆದಾಮನು. ಅದರ ಓದ ನೋಡಿ, ಅಪೊಸ್ತಲ ಕೃತ್ಯಗಳು 17:26. ಗೌತಮ್ ಬ್ರದರ್ ಓದ್ಬೋದಾ, ಅಪೊಸ್ತಲ ಕೃತ್ಯಗಳು 17:26?
ಓದ್ತೀನಿ ಬ್ರದರ್.
ಓಕೆ, ಆಕ್ಟ್ಸ್ 17:26.
ಆತನು ಒಬ್ಬನಿಂದಲೇ ಎಲ್ಲಾ
ಆತನು
ಜನಾಂಗದವರನ್ನು
ಒಬ್ಬನೇ.
ಹುಟ್ಟಿಸಿ, ಅವರವರು ಇರತಕ್ಕ ಕಾಲಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸಿ ಮಾಡಿ, ಒಂದು ವೇಳೆ ಅವರು ಕಾಡಿ ಕಂಡುಕೊಂಡಾರೆ ಎಂದು
ಓಕೆ ವಿಜಯ ಸರ್, ಸ್ವಲ್ಪ ನೀವು ನೆಟ್ವರ್ಕ್ ಜಾಗಕ್ಕೆ ಬಂದರೆ ಕ್ಲಿಯರಾಗಿ ಬರ್ತದೆ.
ನನ್ನು ಹುಡುಕುವವರ
ವಿಜಯ ಸರ್, ನೀವು ನೆಟ್ವರ್ಕ್ ಇಲ್ಲ ಅನ್ನಿಸ್ತದೆ, ತುಂಬ ವಾಯ್ಸ್ ಕಟ್ ಆಗ್ತಾ ಇದೆ. ಸರಿ, ಬೇರೆ ಯಾರು ಓದ್ಬೋದಾ, ಗೌತಮದ ಓದ್ಬೋದಾ?
ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ, ಅವರವರು ಇರತಕ್ಕ ಕಾಲಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ
ನೋಡ್ರ
ಭೂಮಂಡಲದಲ್ಲೆಲ್ಲ ವಾಸ ಮಾಡಿ,
ನೋಡ್ರ ಏನ್
ಒಂದು
ಹೇಳ್ತಾರೆ,
ವೇಳೆ
ಒಪ್ಪ ಸಾಕ್ಬಿಡಿ. ಥ್ಯಾಂಕ್ ಯು ಬ್ರದರ್. ಸರಿ, ನೋಡ್ಬೇಕಾದ್ರೆ ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ, ಒಬ್ಬ ಒಬ್ಬ ಮನುಷ್ಯ ಅಂತ ಆದಾಮಿಂದಲೇ ಇಡೀ ಮನುಕುಲ ದೇವರೇ ಮಾಡಿದಂತೆ ಹುಟ್ಟಿಸಿರೋದು. ನೋಡ್ರ ಏನ್ರಿ, ಒಬ್ಬರಿಂದ ಯಾರು ಆದಾಮ್, ಆದಾಮಿಂದನೇ ಹುಟ್ಟಿಸಿರೋದು. ಒಂದು ನದಿ ಏನಂತೆ ಅಲ್ಲಿ, ಅಲ್ಲಿಂದ ಬಂತು ನೋಡ್ರಿ ಇಂತೀನಿ ಪರ್ವತದಿಂದ, ಅದರಿಂದ ಏನಾಯ್ತು, ಲೇಕುಲ್ಲಾಯಿಂದ ಯೋರ್ದನ್ ನದಿನೇ ಆಗೋಯ್ತು ನೋಡ್ರಿ ಇಂತೀನಿ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಈ ರೀತಿ ಆದಾಮಿಂದ ಇಡೀ ಮನುಕುಲ ಏನಾಗಿರುತ್ತೆ ಇವತ್ತು, ಇವತ್ತು ಬಂದಿರೋದು. ಅದಕ್ಕೆ ನೋಡ್ಬೇಕಾದ್ರೆ ನಾವೆಲ್ಲ ಏನ್ರಿ, ನಾವೆಲ್ಲ ಆದಾಮಿನ ಸಂತತಿ ಅಲ್ದರ ನೋಡಿ. ಈಡೇನ್ ತೋಡ್ತಿಂದ ದೇವ್ರ ಆದಾಮ್ನ ಏನು ಹೊರಗಡೆ ಹಾಕಿದ್ರು, ಪಾಪ ಪಾಪ ಸಂಬಳ ಮರಣ. ಅವರೊಬ್ಬರು ತಿನ್ಮಂತ ಹಣ್ಣನ್ನು ತಿಂದ್ರು, ಆ ದಂಡನೆ ಎಲ್ಲಾರ ಮೇಲೆ ಏನಾಗ್ಬಿಡ್ತಾರೆ, ಬಂದ್ಬಿಡ್ತಾರೆ ನೋಡ್ರಿ ಇರ್ತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರ್ಗಳೇ, ಇದೇ ರೀತಿ ನಮ್ಮನ್ನೆಲ್ಲಾರ್ನು ದೇವ್ರು ಏನಪ್ಪ ಮಾಡೋದು ಅಂತಂದ್ರೆ, ಆದ ಮುಖಾಂತರ ನಮ್ಮನ್ನೆಲ್ಲಾರ್ನು ದೇವ್ರನ್ನ ಪಾಪಕ್ಕೆ ಒಪ್ಪಿಸ್ಕೊಟ್ರು. ಅದರ ಓದ ನೋಡಿದ್ರಿ, ರೋಮಾಪುರದಲ್ಲಿ 5ನೇ ಅಧ್ಯಾಯ 12ನೇ ವಾಕ್ಯ, ರೋಮನ್ಸ್ 5:12. ವಿಕ್ರಮ್ ಬದ್ರ ಓದ್ಬೋದಾ, ರೋಮನ್ಸ್ 5:12?
ಓದ್ತೀನಿ. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು.
ವೆರಿ ಗುಡ್ ಅಲ್ವರ. ಸೊ ನೋಡ್ಬೇಕಾರೆ ಏನ್ರಿ, ಈ ವಿಷಯ ಹೇಗೆಂದರೆ, ಒಬ್ಬನಿಂದಲೇ ಲೋಕದಲ್ಲಿ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಇದ್ದಂತೆ ಪ್ರವೇಶಿಸಿತು. ಎಲ್ಲರೂ ಪಾಪ ಮಾಡಿದ್ರಿಂದ ದೇವ್ರು ಏನ್ ಮಾಡ್ತಾರೆ, ಹೀಗೆ ಎಲ್ಲರ ಮೇಲೂ ಮರಣವು ಆಳ್ವಿಕೆ ನಡೀತು ಅಂತ ಏನ್ ಮಾಡ್ತೀವಿ ನಾವು, ಅದರ ಎಲ್ಲರನ್ನೂ ದೇವ್ರು ಮಾಡಿದ್ರೆ ಪಾಪಕ್ಕೆ ಮರಣಕ್ಕೆ ಒಪ್ಪಿಸಿದ್ರು ಅಂತ ನೋಡ್ತಾರೆ ಅದರ. ಅದಕ್ಕೆ ಆದಾಮ್ ಮುಖಾಂತರ ಎಲ್ಲರಿಗೂ ಏನು ಬಂತು, ಮರಣ ದಂಡನೆ ಬಂತು ರೀ. ಅದಕ್ಕೆ ಬೈಬಲ್ ನೋಡ್ತೀರಿ ಏನ್ರಿ, ನೀತಿವಂತರು ಜನಪ ಇದ್ದಾರೆ ಅಂತಂದ್ರೆ ಒಬ್ಬರು ಇಲ್ಲ ಅಂತ ನೋಡ್ತೀರಿ. ರೋಮಾಪುರದಲ್ಲಿ 3:10ರಲ್ಲಿ ಎಷ್ಟೋ ಜನ ಮಕ್ಕಳು ಹುಟ್ಟಿದ ತಕ್ಷಣ ಸತ್ತೋಗ್ಬಿಡ್ತಾರೆ, ಹುಟ್ಟಿದ ದಿನಾನೇ ತಿರೋಗ್ಬಿಡ್ತಾರ್ರಿ. ಯಾಕೆ, ಏನು ಕಾರಣ? ಅವ್ರ ತಂದೆ ತಾಯಿ ಇದನ್ನ ಒಂದೇ ಪ್ರಶ್ನೆ ಕೇಳೋದು, ದೇವರೇ ನನ್ನ ಮಗ ಏನು ತಪ್ಪು ಮಾಡಿದ, ಯಾಕೆ ನೀನನ್ನ ಬಲಿ ತಗೊಂಬಿಟ್ಟೆ, ನಿನ್ನ ಕರುಣೆ ಇಲ್ವಾ, ನಿನ್ನ ಕೃಪೆ ಇಲ್ವಾ, ನಿನ್ನ ದಯೆ ಇಲ್ವಾ, ನಿನ್ನ ಕಣ್ಣಿಲ್ವಾ, ಕಿವಿ ಇಲ್ವಾ, ಎಷ್ಟೆಷ್ಟೋ ರೀತಿಯಲ್ಲಿ ದೇವ್ರು ಏನು ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ, ಬೈತಾರೆ. ಯಾಕೆ, ಯಾಕೆ ದೇವರೇ ಅಂತಂದ್ಬಿಟ್ಟಾದ್ರ ಈ ಪ್ರಶ್ನೆಗೆ ಯಾವುದೇ ಒಂದು ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಉತ್ತರ ಇಲ್ಲ. ಎಕ್ಸೆಪ್ಟ್ ಬೈಬಲ್, ಬೈಬಲಲ್ಲಿ ಮಾತ್ರ ಇದ್ಗೆ ಮಾಡಿ ಉತ್ತರ ಕೊಟ್ಟಿರೋದು. ಏನಕ್ಕಪ್ಪ ಕಾರಣ ಅಂತಂದರೆ, ಒಬ್ಬ ಮನುಷ್ಯನಿಂದಲೇ ಲೋಕದಲ್ಲಿ ಪಾಪವೋ ಪಾಪದ ಮುಖಾಂತರ ಮರಣವೋ ಲೋಕದಲ್ಲಿ ಪ್ರವೇಶಿಸಿತು. ಹೀಗೆ ಎಲ್ಲರೂ ಪಾಪ ಮಾಡಿದ್ರಿಂದ ಮರಣವು ಹೀಗೆ ಎಲ್ಲರ ಮೇಲೂ ವ್ಯಾಪಿಸಿತು ಅಂತ ಕ್ಲೀನಾಗಿ ಮಾಡಿ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ನೀತಿವಂತನೋ ಒಬ್ಬರೂ ಇಲ್ಲ, ಯಾರೂ ಇಲ್ಲ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅದರ. ಆಮೇಲೆ ದಾವಿದ್ ಏನು ಹೇಳ್ತಾನೆ ಅದಕ್ಕೆ, ಏನ್ರಿ ನಾನು ಹುಟ್ಟಿದಂದೇನಾ ಇದ್ದೀನಿ ನಾನು, ಹಾಂ ನಾನು ಪಾಪಿಯೇ. ನೋಡಿ ಓದೋಣ ಕೀರ್ತನೆ 51:5. ಕೀರ್ತನೆ 51:5, ಆನಂದ ಬದ್ರ ಓದ್ಬೋದಾ?
ಜಾತ್ರೆ
ಓದ್ತೀವಿ.
ಇವತ್ತ ಜಾನ್ಸಿ ಕೃಷ್ಣ ಮಾಡ್ದ
51:5. ಹುಟ್ಟಿದನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ.
ನೋಡ್ರ, ಹುಟ್ಟಿದ್ದಿನ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ಏನಾಗಿದ್ದೀನಿ, ದ್ರೋಹಿಯಾಗಿದ್ದೀನಿ ಹುಟ್ಟಿದ ದಿನದಿಂದ. ಅದರ ಪಾಪನೇ ಮಾಡಿದ್ರೆ ಹೆಂಗೆ ಬಿಡ್ತು ಅಂದರೆ ಆದಾಮಿಂದ ಬಂದಿರೋದು ನೋಡ್ರಿ ತಿರಿ. ಅಂದ್ರೆ ಅನ್ನ ಕರ್ತನಲ್ಲಿ ಹೋದ್ರೆ ಈ ಏನಂದ್ರೆ ಆ ಒಂದು ಲೇ ಕೊಲ್ಲಾಯಿಂದ ನೀರೇನಾಯಿತು, ಫಸ್ಟು ಹೊರಗಡೆ ಬರಬೇಕಾದ್ರೆ ಕಲ್ಮಶವಾಯಿತು. ಎಷ್ಟು ಕಲ್ಮಶವಾಯಿತು ಅಂತಂದರೆ, ಎಷ್ಟು ಶುದ್ಧವಾಗಿತ್ತು ಅದೇ ಆಪೋಸಿಟಾಗಿ ಏನಾಗ್ಬಿಡ್ತೀರಿ, ಕಂಪ್ಲೀಟಾಗಿ ಮಣ್ಣಿಂದ ತುಂಬ್ಕೊಂಡ್ಬಿಡ್ತಾರೆ. ಇದೇನಪ್ಪ ಸೂಚನೆ ಮಾಡ್ತಾ ಅಂದರೆ, ಆದಾಮ್ನ ಸೃಷ್ಟಿ ಮಾಡಿ ಆದಾಮ್ ಪಾಪ ಮಾಡಿ ಈಡೇನ್ ತೊಡೆ ಹೊರಗಡೆ ಬಂದಿದ್ದು ಕೇವಲ 1656 ವರ್ಷದಲ್ಲೇ ಮೊದಲನೇ ಲೋಕ ಪಾಪದಿಂದ ತುಂಬಿಡ್ತು ರೀ. ಎಷ್ಟು ಪಾಪದಲ್ಲಿ ತುಂಬಿಡ್ತು ಅಂತಂದರೆ, ದೇವರು ಅದನ್ನು ನಾಶನೇ ಮಾಡಾಕ್ಬಿಟ್ರಿ. ಆ ಥರ ಲೆವೆಲ್ಗೆ ಏನಾಗ್ಬಿಡ್ತು, ಪಾಪ ತುಂಬಿಡ್ತು ನೋಡಿರ್ತೀನಿ. ಅಲ್ಲರ ಯೋಚನೆ ಮಾಡಿರ್ತೀನಿ, ಆದಾಮ್ ಪಾಪ ಮಾಡಿದ್ದಾನೆ ಕೇವಲ 1656 ವರ್ಷ ಅಷ್ಟೇ ರೀ. ಅಲ್ಲರ ಈಡೇನ್ ತೊಡೆದು ಹೊರಗಡೆ ಬಂದಿದ ಮೇಲೆ ಮನುಷ್ಯ ಅಧಿಕವಾಗಿ ಪಾಪದಲ್ಲಿ ಬೀಳ್ದಿರ್ತಿಲ್ಲ, ಮನುಷ್ಯನ ಕಾಪಾಡಲಿ ಅಂತ ದೇವ್ರು ಏನು ಮಾಡಿದ್ರು, ಪರಲೋಕದ ದೇವತೆಗಳನ್ನ ಕಳಿಸ್ಕೊಟ್ರು ಮನುಷ್ಯನ ಮೇಲೆ ಆಳ್ವಿಕೆ ಮಾಡಿ, ಏನ್ರಿ ಅವ್ರನ್ನ ಬಂದ್ಬಿಟ್ಟು ಸರಿಯಾದ ರೀತಿಯಲ್ಲಿ ರಕ್ಷಿಸಿ ಕಾಪಾಡಿ ಅಂತ ಬಿಟ್ಟರೆ, ಈ ದೇವದೂತರು ಭೂಲೋಕದಲ್ಲಿ ಬಂದ್ಬಿಟ್ಟು ಸುಂದರವಾಗಿರೋ ಸ್ತ್ರೀಗಳನ್ನು ನೋಡ್ಬಿಟ್ಟು ಅವ್ರ ಜೊತೆ ಮದುವೆ ಮಾಡ್ಕೊಳಕ್ಕೆ ಏನು ಮಾಡಿದ್ರಿ, ಶುರು ಮಾಡಿದ್ರು. ಅಲ್ಲರ ನೋಡಿ ಬೈಬಲ್ ಇದೆಲ್ಲ ಓದಿಂತೀರಿ, ಆದಿಕಾಂಡದಲ್ಲಿ 6:2, ಆದಿಕಾಂಡ 6:2 ಓದಿ ವಿಜಯ ಅಷ್ಟು.
ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು.
ನೋಡ್ರ ದೇವಪುತ್ರರು ಏನ್ರಿ ಮನುಷ್ಯ ಪುತ್ರಿಯರನ್ನು ಸೌಂದರ್ಯವನ್ನು ನೋಡಿ ಇಷ್ಟರಾದನ್ನು ಎಂಟರಾಗಿ ಮಾಡ್ಕೊಂಡ್ರಂತೆ. ಇದ್ಯಾರು ದೇವಪುತ್ರರು? ಇದು ಮನುಷ್ಯರಲ್ಲ ರೀ. ಅದರ ಅಂದರೆ ದೇವ ಪುತ್ರರನ್ನು ಕೊಟ್ಟವ್ರೆ, ಆದರೆ ಮನುಷ್ಯ ಪುತ್ರಿಯರು. ಅದರ ಏನ್ರಿ ಎಷ್ಟೋ ಜನ ಬಿಡ್ತಾರೆ, ಅದೇ ಮನುಷ್ಯ ಸ್ತ್ರೀನ ಮದುವೆ ಮಾಡ್ಕೊಂಡು ಹೋಗಿ ಹೇಳೋರು, ಅದು ಇಲ್ಲ ಇದ್ದಾರೆ ದೇವ ಪುತ್ರರನ್ನು ಕೊಟ್ಟವ್ರೆ. ಏನ್ರಿ ಮನುಷ್ಯ ಪುತ್ರರು, ಮನುಷ್ಯ ಪುತ್ರಿಯರಂತ ಕೊಡಲಿಲ್ಲ ರೀ. ಅದರ ಅದನ್ನ ನೋಡ್ಬೇಕು, ದೇವಪುತ್ರರು ಅಂದರೆ ದೇವದೂತರು. ಅದರ ಮನುಷ್ಯ ಸ್ತ್ರೀಗಳಿಗೆ ಸಂಬಂಧ ಇಟ್ಕೊಂಡು ಯಾರು ಹುಟ್ರಂತೆ, ರಾಕ್ಷಸರು ಹುಟ್ರಂತೆ. ಅದರ ನೀವೇ ಯೋಚನೆ ಮಾಡಿದ್ರೆ, ಮನುಷ್ಯ ಮನುಷ್ಯನ ಜೊತೆ ಸೇರಿದ್ರೆ ಅಂದ ಗಂಡು ಹೆಣ್ಣು ಸೇರಿದ್ರೆ ರಾಕ್ಷಸ ಹುಡ್ತಾರೆ? ಇಲ್ಲ ರೀ, ದೇವದೂತರು ಏನ್ರಿ ಮನುಷ್ಯ ಸೇರ್ಕೊಂಡಾವಾಗೆ ಹುಟ್ಟಿದ ಯಾರಪ್ಪ ಅಂದರೆ ರಾಕ್ಷಸಗಳು. ಅಂದ್ರ ಸರಿ, ದೇವದೂತರು ಮದುವೆ ಮಾಡ್ಕೊಬೋದಾ? ದೇವತರಿಗೆ ಪರ್ಮಿಷನ್ ಇದೆಯಾ, ದೇವತರಿಗೆ ಅನುಮತಿ ಇದೆಯಾ ಮದುವೆ ಮಾಡ್ಕೊಳಕ್ಕೆ? ಅವ್ರು ಮದುವೆ ಮಾಡ್ಕೊಬೋದಾ? ದೇವತರು ಮದುವೆ ಮಾಡ್ಕೊಬೋದಾ ಇಲ್ವಾ?
ಇಲ್ಲ ಇಲ್ಲ ಬ್ರದರ್,
ಇಲ್ಲ.
ಇಲ್ಲ
ಅದರ ದೇವತರಲ್ಲಿ ಪರ್ಮಿಷನ್ನು ಇಲ್ಲ, ಮದುವೆ ಮಾಡ್ಕೊಳಕ್ಕಾಗಲ್ಲ. ಇಲ್ಲ ರೈತ ಬೈಬಲಲ್ಲಿ ಮದುವೆ ಮಾಡ್ಕೊಂಬಾರ್ದು ಅಂತ ಯೇಸು ಕ್ರಿಸ್ತ ಎಲ್ಲ ಹೇಳಿದಾರಾ ಅಂತಂದರೆ ಎಸ್. ಅದರ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಯೇಸು ಕ್ರಿಸ್ತ ಅಂತ, ಒಂದು ಸ್ತ್ರೀ 7 ಪುರುಷನ ಮದುವೆ ಮಾಡ್ಕೊಂಡಿರ್ತಾರೆ, ಪುನರುತ್ಥಾನದಲ್ಲಿ ಅವ್ರನ್ನ ಯಾರು ಮದುವೆ ಆಗ್ತಾರೆ ದೇವರೇ ಅಂತ ಕೇಳಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ಪುನರುತ್ಥಾನದಲ್ಲಿ ಮದುವೆ ಮಾಡಿಕೊಡುವುದೂ ಇಲ್ಲ, ಮಾಡಿಕೊಳ್ಳುವುದೂ ಇಲ್ಲ. ಪರಲೋಕದಲ್ಲಿರೋಂಥ ದೇವದೂತರ ಥರ ಇರ್ತಾರೆ ಅಂತ ಹೇಳ್ತಾರೆ. ನೋಡಿ ಓದನ ಮತ್ತೆ 22:30, ಮತ್ತೆಯ 22:30 ಹಾಂ.
ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದು ಇಲ್ಲ, ಮಾಡಿಕೊಡುವುದು ಇಲ್ಲ, ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ.
ನೋಡ್ರ ಹಿಂಗಿರ್ತಂತೆ, ಪರಲೋಕದಲ್ಲಿರೋ ದೇವದೂತ ಥರ ಇರ್ತಾರಂತೆ ನೋಡ್ರಿ ಅಂತೀನಿ. ನೋ ಕಾನ್ಸೆಪ್ಟ್ ಆಫ್ ಮ್ಯಾರೇಜ್ ಅಂದ್ರೆ, ಹಂಗ್ರೆ ದೇವತೆಗಳಿಗೆ ಮದುವೆ ಮಾಡ್ಕೊಳಕ್ಕೆ ಪರ್ಮಿಷನ್ ಇಲ್ಲ. ಅವರೇನೋ ಮದುವೆ ಮಾಡ್ಕೊಂಡ್ರೆ ಏನು ಮಾಡ್ದಂಗೆ ಗೊತ್ತಾ, ವ್ಯಭಿಚಾರ ಮಾಡ್ದಂಗೆ ಲೆಕ್ಕ ರೀ. ಅಂದ್ರೆ ಅದಕ್ಕೆ ದೇವರು ಅವ್ರಿಗೆ ಶಿಕ್ಷೆ ಕೊಟ್ಟಿದ್ರಿ. ಅಲ್ದರ ಎಲ್ಲಿದೆ ಯೂದನ ಬರೆದಂತ ಪತ್ರಿಕೆ 7ನೇ ವಾಕ್ಯದಲ್ಲಿ ಇದ್ರೆ ನೋಡಿ ಓದನ, ಸುವರ್ಣ ಅಷ್ಟರ್ ಓದ್ಬೋದಾ? ಯೂದ 1:7 ಓದ್ಬೋದಾ?
ಓದ್ತೀನಿ ಬ್ರದರ್. ಸದಮ್ ಗೋಮರ ಪಟ್ಟಣಗಳವರು, ಅವುಗಳ ಸುತ್ತಮುತ್ತಲಣ ಪಟ್ಟಣಗಳವರು, ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ
ನೋಡ್ರ ಎಷ್ಟು ಕ್ಲೀನಾಗಿ
ಅನ್ನೋದು.
ಹೇಳ್ತಾರಂತೆ, ಸೋದೋನ್ ಗೊಮ್ಮರದ ಪಟ್ಟಣಗಳ ತರನೇ ಇವರು ಏನು ಮಾಡಿದ್ರಂತೆ, ದೇವದೂತರುಗಳ ಥರ ಅವರ ಬೇರೆ ಒಂದು ಕೆಲಸ ಮಾಡಿದ್ರು, ವ್ಯಭಿಚಾರ ಮಾಡಿದ್ರು. ಅಂದ್ರ ಮದುವೆ ಮಾಡ್ಕೊಂಬಾರ್ದು, ಮದುವೆ ಮಾಡ್ಕೊಂಡು ಅನುಮತಿ ಇಲ್ಲ, ಇವರು ಮದುವೆ ಮಾಡ್ಕೊಳೋದು ಏನಾಗ್ಬಿಡ್ತು ಅಂದರೆ ವ್ಯಭಿಚಾರ ಆಗ್ಬಿಡ್ತಾರೆ. ಅದಕ್ಕೆ ಇವ್ರಿಗೆ ಹುಟ್ಟವ್ರು ಯಾರಪ್ಪ ಹುಟ್ಟದ್ ಬಿಟ್ರು ಅಂದರೆ ಮನುಷ್ಯರು ಹುಟ್ಟಲೇ ರೀ, ರಾಕ್ಷಸಗಳು ಏನ್ರಿ ಮಾಡ್ತಾರೆ ಅಲ್ಲಿ ಹುಡ್ತಾರೆ. ಅದರ ಏನ್ರಿ ರಾಕ್ಷಸಗಳು ಎಲ್ಲಿ ಕೊಟ್ಟವ್ರೇ ನೋಡಿ, ನೋಡೋಣ. ಸಂಗೀತ ಯೇಸು ಸಿಸ್ಟರ್ ಓದ್ಬೋದಾ? ಆದಿಕಾಂಡ 6ನೇ ಅಧ್ಯಾಯ 4 ಮತ್ತು 5 ಓದ್ಬೋದಾ ಸಂಗೀತ ಅಷ್ಟರ್? ಹೌದು ಇಷ್ಟ.
ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾ ಶರೀರಗಳು ಭೂಮಿಯ ಮೇಲಿದ್ದರು. ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ.
ನೋಡ್ರ
ಮನುಷ್ಯ
ನೋಡಿ
ಮನುಷ್ಯರ
ಎಷ್ಟು
ಕೆಟ್ಟತನವು
ಸಾಕು ಇಷ್ಟ. ಥ್ಯಾಂಕ್ ಯು. ಸದ್ಗಾಡ್ಬೇಕ್ರೆ ನೋಡ್ತೀರಿ, ಆ ಕಾಲದಲ್ಲಿ ಅಂದ್ರೆ ಯಾವ ಕಾಲದಲ್ಲಿ ದೇವಪುತ್ರರು ಮನುಷ್ಯ ಪುತ್ರಿ ಸೇರ್ಬೇಕ್ರೆ ಯಾರು ಹುಟ್ಟತ್ತೆ? ಮಹಾಶರೀರಗಳು ಹುಟ್ಟರಂತೆ. ಇವ್ರು ಹೆಂಗಿದ್ರಂತೆ ಅಲ್ಲಿ ಒಂದು ಕಾಲದ ಪರಾಕ್ರಮ ಶಾಲೆ ಇವರೇ ರೀ. ಇವರ ಒಂದು ದೌರ್ಜನ್ಯದಿಂದ ಭೂಮಿ ಕೆಟ್ಟತನದ ಏನಾಗ್ಬಿಡ್ತಾರೆ, ಸಂಪೂರ್ಣ ತುಂಬ್ಕೊಂಡ್ಬಿಡ್ತಾರೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ರಾಕ್ಷಸನ್ರಿ, ಸಾಮಾನ್ಯದವರೆಲ್ಲ ರೀ. ಏನ್ರಿ ಮನುಷ್ಯ 6 ಅಡಿ ಇದ್ರೆ ಈ ರಾಕ್ಷಸಗಳು ಏನ್ರಿ 50 ಅಡಿ ರೀ, 50 ಅಡಿ 60 ಅಡಿ, ದೊಡ್ಡ ದೊಡ್ಡ ಜಜಾಂಟಿಕ್ ಜೈಂಟ್ಸ್ ಥರ ಇದ್ರು ರೀ. ಅದರ ಇದಕ್ಕೆ ತುಂಬ ಪ್ರೂಫ್ ಇದೆ. ನೀವು ಎಂತ ನ್ಯಾಷನಲ್ ಜಿಯೋಗ್ರಫಿಕಲ್ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ಏನ್ರಿ, ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದೆ ಅಂದರೆ ನಿಮ್ಗೆ ಸಿಗ್ತಾರೆ ಜೈಂಟ್ಸ್, ನೆಫಿಲಿಯಮ್ಸ್. ಅದರ ಇವರು ಸಾಮಾನ್ಯ ಮನುಷ್ಯಕ್ಕಿಂತ ತುಂಬ ಶಕ್ತಿಶಾಲಿ ಆಗಿರೋದ್ರಿಂದ ಭೂಲೋಕವು ಏನೈತಂತೆ ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಯಿತು, ಭೂಮಿ ಬಲಾತ್ಕಾರದಿಂದ ತುಂಬಿತ್ತು ಅಂತ ಹೇಳ್ತಾರೆ. ಎಲ್ಲ ಫುಲ್ ದೌರ್ಜನ್ಯ ಮಾಡೋಕ್ಕೆ ಶುರು ಮಾಡಿದ್ರು. ಅದರ ಲೋವರ್ ಪೀಪಲ್ ಮೇಲೆ, ತುಂಬ ಕೆಳಮಟ್ಟದಲ್ಲಿರುವಂಥ ಜನಗಳ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಶುರು ಮಾಡಿದ್ರು, ದೌರ್ಜನ್ಯ ಮಾಡೋಕ್ಕೆ ಮಾಡೋಕ್ಕೆ ಶುರು ಮಾಡಿದ್ರು. ಇನ್ನು ಭೂಮಿ ಏನಾಗ್ಬಿಡಿದ್ರೆ ಕೆಟ್ಟತನದಿಂದ ತುಂಬೋಗಿತ್ತು ಅಂತ ಇವಾಗ ಯಾವಾಗೆ ಓದಿಲ್ಲ ನೋಡಿ. ನಿಮಿಷ ಓದೋಣ, ಆದಿಕಾಂಡ 6:11, ಆದಿಕಾಂಡ 6ನೇ ಅಧ್ಯಾಯ 11ನೇ ವಾಕ್ಯ. ನವೀನ್ ಬದರ್ ಓದ್ಬೋದಾ? ನವೀನ್ ಬದರ್ ಓಕೆ
ಬ್ರದರ್, ನನ್ನ ಹತ್ರ ಬೈಬಲ್ ಇಲ್ಲ ಬ್ರದರ್, ನನ್ನ ನೆಟ್ವರ್ಕ್ ಇಲ್ಲ ಅಂತೇಳಿ ಬೇರೆ ಕಡೆ ಇದ್ದೀನಿ.
ಓಕೆ ಬದರ್, ತೊಂದರೆ ಇಲ್ಲ.
ಓಕೆ
ಓಕೆ
ಬ್ರದರ್, ನಾನು ಓದ್ತೀನಿ.
ಗೋಪಾಲ್ ಬದ ಬರಿ.
ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ಅನ್ಯಾಯವನ್ನು ಲೋಕವನ್ನು ತುಂಬಿಕೊಂಡಿತ್ತು.
ವೆರಿ ಗುಡ್. ಅದರ ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು, ಅದರ ದೇವದೃಷ್ಟಿಗೆ ಕೆಟ್ಟು ಹೋಗಿದ್ರು ಅಂತ ನೋಡ್ತಿರ್ತೀನಿ. ಹೆಂಗೆ ಈ ದೇವದೂತರುಗಳು ಅದರ ಅದಕ್ಕೆ ಫಸ್ಟು ಆದಾಮ್ನ ಸೃಷ್ಟಿ ಮಾಡ್ಬೇಕಾದ್ರೆ ದೇವರು ಏನು ಮಾಡ್ತಾರೆ, ಉದಯ ಸೂಚಕನ ಏನ್ರಿ ಲೂಸಿಫರ್ನ ಬಿಡ್ತಾರೆ ಭೂಲೋಕದಲ್ಲಿ, ಮನುಷ್ಯನ ಏನು ಮಾಡಪ್ಪ ನೀನು ಕಾಪಾಡು ಅಂತ. ಇವರು ಆಗ ಏನು ಮಾಡ್ತಾರೆ, ಮನುಷ್ಯನ ಕಾಪಾಡೋ ಬದಲು ಇವನಿಗೆ ಹೆಮ್ಮೆ ಬಂದ್ಬಿಡ್ತಾರೆ. ಅದಕ್ಕೆ ಮನುಷ್ಯನ ಹೆಂಗಾರ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ದೇವರಿಗೆ ಪಾಪ ಮಾಡಿದಾಗ ಅವನು ಲೂಸಿಫರ್ ಆಗಿದ್ದವನು ಸೇತಾನ್ ಆಗ್ಬಿಡ್ತಾನೆ, ದೇವರ ವಿರೋಧಿ ಆಗ್ಬಿಡ್ತಾನೆ. ಯಾವಾಗ ಸೇತಾನ್ ಪಾಪ ಮಾಡಿದ್ರೋ ದೇವ್ರ ನೆಕ್ಸ್ಟ್ ಅವಕಾಶ ಯಾರಿಗಪ್ಪ ಕೊಡ್ತಾನೆ, ದೇವತೆಗಳಿಗೆ ಕೊಡ್ತಾರೆ. ದೇವತೆಗಳಿಗೆ ಅವಕಾಶ ಕೊಡಬೇಕಾದ್ರೆ ಒಂದು ಸ್ಪೆಷಲ್ ಒಂದು ಪ್ರಿವಿಲೇಜ್ ಕೊಟ್ಟಿದ್ದಾರೆ. ಅದರ ದೇವತೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ, ಬೈಬಲ್ ಓದಿದ್ದೀರಿ, ಅವರೆಲ್ಲ ಆತ್ಮೀಕ ಶರೀರದಲ್ಲಿದ್ದಾರೆ, ನಮ್ಮ ಥರ ಮಾಂಸಿಕ ಶರೀರ ಅಲ್ಲ ರೀ. ಬೈಬಲ್ ಯಶಸ್ವಿ ಓದಿಲ್ಲ ದೇವತೆಗಳು ಮನುಷ್ಯನ ನಡುವೆ ಮಾಂಸದಲ್ಲಿ ಕಾಣಿಸ್ಕೊಂಡಿರೋದು, ಹಂಗೆ ದಿಢೀರಂತ ಹಂಗೆ ಮಾರ್ಪಾಡಾಗಿ ಮಾಯ ಆಗಿರೋದು ಆತ್ಮಿಕ ಶರೀರದಲ್ಲಿ ಬೈಬಲ್ ಎಷ್ಟೋ ಸತಿ ಓದಿದ್ದೀರಿ ಅಂದ್ರೆ. ಅದಕ್ಕೆ ದೇವರು ನಮ್ಮ ಥರ ಮಾಂಸಿಕ ಶರೀರದಲ್ಲಿ ಆತ್ಮಿಕ ಶರೀರದಲ್ಲಿರೋದು. ಆದರೆ ಮೊದಲನೇ ಲೋಕದಲ್ಲಿ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ರು, ಇಷ್ಟ ಬಂದವಾಗ ಮನಸ್ಸು ಬಂದವಾಗ ಆತ್ಮಿಕ ಶರೀರದ ಮಾಂಸಿಕ ಶರೀರ ಬರ್ಬೋದಾಯ್ತು, ಬೇಡ ಅಂದಾಗ ಮಾಂಸಿಕ ಶರೀರ ಆತ್ಮಿಕ ಶರೀರಕ್ಕೆ ಹೋಗೋಯ್ತು. ಆ ಥರ ಗಿಫ್ಟ್ ಏನು ಮಾಡಿದ್ರು ಅವ್ರಿಗೆ ಕೊಟ್ಟಿದ್ರು ಅಲ್ದ್ರ. ಅದಕ್ಕೆ ಮೊದಲನೇ ಲೋಕನ ಆಡಳಿತ ಮಾಡೋದಕ್ಕೆ ಕೊಟ್ಟಿದ್ದೇ ದೇವ್ರು ಯಾರಿಗಪ್ಪ ಅಂತಂದರೆ ಈ ಒಂದು ದೇವದೂತರುಗಳಿಗೆ. ವಾಕ್ಯ ಓದೋ ನೋಡಿತೀನಿ. ಹೀಬ್ರೆಯರು, ಹೀಬ್ರೆಯರು ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ. ವಿಕ್ರಮ್ ಬದ್ರ ಓದ್ಬೋದಾ? ಹೀಬ್ರೂಸ್ 2:5.
ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ.
ನೋಡ್ರ ನಾವು ಪ್ರಸ್ತಾಪಿಸುವಂಥ ಮುಂದಣ ಸಾಮ್ರಾಜ್ಯವನ್ನು ದೇವರು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ, ಮಾಡಲಿಲ್ಲ ದೇವರು. ಮತ್ತೆ ಏನಪ್ಪ ಮುಂದೆ ಮುಂದೆ ಬರ್ತಾರೆ, ಮೂರು ಲೋಕ, ಮೂರು ಲೋಕದ ಪಟ ಕೇಳಿರ್ಬೋದು ಚೆನ್ನಾಗಿ ಕೇಳಿಲ್ಲ, ದಯವಿಟ್ಟು ಯೂಟ್ಯೂಬ್ಲ್ಲೇ ಕೇಳಿ ಅನಿಸುತ್ತೆ. ಅದರ ಇವಾಗ ನಾವಿರೋದು ಎರಡನೇ ಲೋಕ, ಇದಾಗಿ ನಂತರ ಕ್ರಿಸ್ತನ ಒಂದು ರಾಜ್ಯ ಬರ್ತಾರೆ, ಅದು ಮೂರನೇ ಲೋಕ ಅಂತ ಹೇಳ್ತಾರೆ. ಆ ಮೂರನೇ ಲೋಕ ಮುಂದೆ ಬರುತ್ತೆ, ಮೂರನೇ ಲೋಕನ ದೇವತರು ಕೊಡಲಿಲ್ಲ ಅಂತ ಹೇಳ್ತಾರೆ. ಅದೇನರ್ಥ, ಕೊಡೋದಿಲ್ಲ ಕೊಡಲಿಲ್ಲ ಕೊಡೋದಿಲ್ಲ ಅಂತಂದ ಅರ್ಥ ಏನಪ್ಪ ಅಂದ್ರೆ, ಒಂದು ಕಾಲದಲ್ಲಿ ಕೊಟ್ಟಿದ್ರು ಅಂತ, ಅದಿನ ಮಾಡಲಿಲ್ಲವಲ್ಲ ಅಂದ್ರೆ ಒಂದು ಕಾಲದಲ್ಲಿ ಮಾಡಿದ್ರು. ಯಾವಾಗಪ್ಪ ಮಾಡಿದ್ರು ಅಂದರೆ ಮೊದಲನೇ ಲೋಕದಲ್ಲಿ ಮಾಡಿದ್ರು ರೀ, ಅವಾಗೆ ರಾಕ್ಷಸಗಳೇ ಕೊಟ್ಟಿದ್ದು. ಅದಿಗೆ ದೇವತರು ಈ ಥರ ಮಾಂಸದಲ್ಲಿ ಬಂದೋಗಿರೋ ರೆಕಾರ್ಡ್ ಇದೆಯಾ ಅಂದರೆ, ಎಸ್, ಅಬ್ರಾಹ್ಮನಿಗೆ 3 ದಿನ ದೂತರು ಬರ್ತಾರೆ, ಬಂದು ಅಬ್ರಾಹ್ಮನ ಊಟ ಮಾಡ್ಕೊಡ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಯಾಕೋಬ್ ಜೊತೆಗೆ ಇಡೀ ರಾತ್ರಿ ಏನು ಮಾಡ್ತಾವೆ ದೇವತರು ಫೈಟ್ ಮಾಡ್ತಾರೆ. ಅದರ ಯೋಶುವನಿಗೆ ಏನು ಮಾಡ್ತಾರೆ, ಪರಾಕ್ರಮಶಾಲಿ ಆ ಥರ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕಾಣಿಸ್ಕೊಂತಾರೆ. ಸೊ ಇದೆಲ್ಲ ನಮಗೇನಾಗಿದೆ ಪ್ರೂಫ್ ರೀ ಅದರ, ಯಾವಾಗ ಮೊದಲನೇ ಲೋಕ ದುಷ್ಟತನದಿಂದ ತುಂಬೋಗ್ಬಿಡ್ತೋ, ದೇವ್ರೇನು ಡಿಸೈಡ್ ಮಾಡ್ತಾರೆ ಅಂದರೆ ಈ ಲೋಕನ ನಾಶ ಮಾಡೋಣ ಅಂತ. ಈ ಲೋಕನ ನಾಶ ಮಾಡೋದಕ್ಕೆ ದೇವ್ರು ಏನಪ್ಪ ಮಾಡ್ತಾರೆ ಅಂದರೆ, ಏನ್ರಿ ಒಂದು ಯೋಜನೆ ಮಾಡ್ತಾರೆ. ನೋವಾ ಮತ್ತು ಕುಟುಂಬದವ್ರು ಮಾತ್ರ ಏನು ಮಾಡ್ತಾರೆ, ಆಯ್ಕೆ ಮಾಡಿಬಿಟ್ಟು ಒಂದು ನಾವೇನ ಕಟ್ಟು ಅಂತ ಹೇಳ್ತಾರೆ. ನೋವಾ ಏನು ಮಾಡ್ತಾರೆ, 120 ವರ್ಷ ಅವರು ಕುಟುಂಬದವರೆಲ್ಲ ಸೇರಿಬಿಟ್ಟು ಒಂದು ನಾವೇನೇನು ಮಾಡ್ತಾರೆ ಕಟ್ತಾರೆ ನೋಡ್ರಿ. ಅವಾಗೆಲ್ಲ ಪ್ರಾಣಿಗಳೇನು ಮಾಡ್ತಾರೆ, ಜೋಡಿ ಜೋಡಿಯಾಗಿ ಕರ್ಕೊಂಡು ಹೋಗ್ತಾರೆ. ಶುದ್ಧವಾಗಿರೋದು 7 ಜೋಡಿ, ಅಶುದ್ಧವಾಗಿರೋದು 2 ಜೋಡಿಗಳೇನು ಮಾಡ್ತಾರೆ, ನಾವೇ ಹೇಳ್ಕೊಂಡು ಹೋಗ್ತಾರೆ ನೋಡ್ತೀರಿ. ಆಮೇಲೆ ಭಯಂಕರವಾದ ಜಲಪ್ರಳಯದಲ್ಲಿ ಏನು ಮಾಡ್ತಾರೆ ದೇವರು, ಆ ಮೊದಲನೇ ಲೋಕನ ನಾಶ ಮಾಡ್ತಾರೆ. ಅದರ ಓದ ನೋಡಿದ್ರಿ, ಆದಿಕಾಂಡ 7ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯ. ಗೌತಮ್ ಬ್ರದರ್ ಓದ್ಬೋದಾ? ಜೆನಿಸಿಸ್ 7 ಚಾಪ್ಟರ್ 11 ಆ್ಯಂಡ್ 12.
ಓದ್ತೀನಿ ಬ್ರದರ್. ನೋಹನ ಜೀವಮಾನದ 600ನೆಯ ವರ್ಷದ 2ನೇ ತಿಂಗಳಿನ 17ನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು ತೆರೆದವು, 40 ದಿನವೂ ಹಗಲಿರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು.
ನೋಡ್ರ ಅಂದರೆ ಆಕಾಶದ ತೂಬುಗಳು ಸೆರೆದವು ತೆರೆದವು ಒಡೆದೋಯ್ತು, ತೂಬುಗಳು ತೆರೆದವು ಅಂದ್ರ ಏನು, ಕೆಳಗಿರುವ ಸಾಗರದ ಏನು ಸೆಲೆಗಳು ಒಡೆದವು ಅಂದ್ರ ಏನ್ರಿ ನೀರು ಬಂತು ನೋಡ್ರಿ ಅಂತೀನಿ. ಏನ್ರಿ ಭಯಂಕರ ಮಳೆ, 40 ದಿನ ಹಗಲು ರಾತ್ರಿ ಮಳೆ ಒಡೆದೋಯ್ತು ನೋಡಿದ್ರಿ, ಇಡೀ ಭೂಮಿ ನೋಡ್ಬಿಡ್ತಾರೆ, ಸಮುದ್ರಗಳು ನೀರಲ್ಲಿ ಮುಳುಗೋಗ್ಬಿಡ್ತಂತೆ ನೋಡ್ರಿ. ಅದರ ಹೆಂಗೆ ಮಳೆ ಬಂತು, ಆಕಾಶದ ತೂಬುಗಳಂದ್ರೆ ನಾನು ಚೆನ್ನಾಗಿ ಓದಿಲ್ಲ, ಮೂರು ಲೋಕದ ಪಾಠ ಜ್ಞಾನ ಇಟ್ಕೊಳ್ರಿ. ಆಕಾಶದಲ್ಲಿ ಏನಂತ ನೀರಿನ ಕವಚ ಆಯ್ತು ನೋಡ್ರಿ ಇರ್ತೀನಿ, ಆ ನೀರಿನ ಕವಚ ಏನು ಮಾಡ್ತಾರೆ ದೇವ್ರು ಹೊಡಿತಾರೆ ನೋಡ್ತೀನಿ, ನೀರಿನ ಕವಚ ಹೊಡೆದಾಗ ಮೇಲಿರುವಂಥ ನೀರನ್ನೆಲ್ಲ ಮಳೆ ಥರ ಬೀಳ್ತಾರೆ ನೋಡಿರ್ತೀನಿ. ಫುಲ್ ಆ ಒಂದು ಮಳೆಯಲ್ಲಿ ದೇವದೂತರು ರಕ್ತ ತುಂಬಿರೋಂಥ ಎಲ್ಲ ಮನುಷ್ಯರು ಏನಾದರೂ ನಾಶ ಆಗ್ಬಿಟ್ರು. ಆ ದೇವದೂತರು ಹುಟ್ಟಿರೋಂಥ ರಾಕ್ಷಸಗಳು ಕೂಡ ಏನಾದರೂ ಸಂಪೂರ್ಣವಾಗಿ ನಾಶ ಆಗ್ಬಿಟ್ರು ಜಲಪ್ರಳಯದಲ್ಲಿ. ಅದರ ಆದರೆ ದೇವತರು ಏನಾದರೂ ಆ ಪಾಪ ಮಾಡಿದ ದೇವತರು ಏನಾದರೂ ಅವರು ಜಲಪ್ರಳಯ ನಾಶ ಆದ್ರ ಅಂದರೆ ಇಲ್ಲ ರೀ, ಅವ್ರಿಗೆ ಆತ್ಮೀಕ ಶರೀರದಲ್ಲಿ ಹೋಗೋದಿಕ್ಕೇನಿತ್ತ ಒಂದು ವರ ಇತ್ತು, ಅಂದ್ರೆ ಮಾಂಸಿಕ ಶರೀರದಲ್ಲಿ ಬರ್ಬೋದು, ಬೇಡ ಅಂದಾಗ ತಿರುಗಿ ಆತ್ಮೀಕ ಶರೀರಕ್ಕೆ ಹೋಗುವಂಥ ವರ ಇತ್ತು. ಯಾವಾಗ ಮಳೆ ಬರ್ತದ್ರು ಏನಾಗ್ತಾರೆ ಗೊತ್ತಾ, ಅವ್ರು ಇಮ್ಮಿಡಿಯೇಟಾಗಿ ಮಾರ್ಪಾಡಾಗಿ ಏನಾಗ್ಬಿಡ್ತಾರೆ, ತಕ್ಕಂಥ ಚೇಂಜ್ ಆಗಿ ಮಾಂಸಿಕ ಶರೀರದಿಂದ ಆತ್ಮಿಕ ಶರೀರಿಗೆ ಏನು ಚೇಂಜ್ ಆಗಿಬಿಡ್ತಾರೆ. ಚೇಂಜ್ ಆಗಿ ಇಲ್ಲೋದ್ರು ಪರಲೋಕ ಹೋಗ್ಬಿಟ್ರೆ ಅಂದ್ರೆ ಇಲ್ಲ ರೀ, ದೇವರು ಅದನ್ನ ಪರಲೋಕಕ್ಕೆ ಸ್ವೀಕಾರ ಮಾಡಿಲ್ಲ ರೀ, ಅವ್ರನ್ನ ಭೂಮಿಯ ವಾಯುಮಂಡಲ ಏನು ಮಾಡಿದ್ರು ಅದನ್ನ ಕಟ್ಟಾಕಿದ್ದಾರೆ, ಕತ್ತಲೆ ಗುಂಡಿಯಲ್ಲಿ ಕಟ್ಟಾಕಿದ್ದಾರೆ. ಅದರ 2ನೇ ಪೇತ್ರ 2ನೇ ಅಧ್ಯಾಯ 4ನೇ ವಾಕ್ಯ. ರೂಪ ಸಿಸ್ಟರ್ ಓದ್ಬೋದಾ? ಸೆಕೆಂಡ್ ಪೀಟರ್ 2:4. ಹಾಂ, 2ನೇ ಪೇತ್ರ 2:4 ಓದಿ ಸಿಸ್ಟರ್.
ಹೇಗೆಂದರೆ ದೇವದೂತರು ಪಾಪ ಮಾಡುವುದಿಲ್ಲ, ಹೇಗೆಂದರೆ ದೇವದೂತನು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದಬ್ಬಿ ನ್ಯಾಯಾಧಿಪತಿಯನ್ನು ಹೊಂದುವುದಕ್ಕೆ ಇಡಲ್ಪಟ್ಟರವಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು.
ನೋಡ್ರ ಹೇಳ್ತಾರೆ, ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳನ್ನು ಒಪ್ಪಿಸಿದ್ರು. ಅಲ್ರ ಏನು ಮಾಡಿ, ಕತ್ತಲೆ ಗುಂಡಿಯಲ್ಲಿ ಏನ್ರಿ ಆಕಾಶದಲ್ಲಿರುವಂಥ ವಾಯುಮಂಡಲದಲ್ಲಿ ಔಟರ್ ಸ್ಪೇಸ್ ಅದರಲ್ಲಿ ಏನು ಮಾಡ್ತಾರೆ, ಕಟ್ಟಾಕ್ಬಿಡ್ತಾರೆ. ಅಂದರೆ ತಿರ್ಗಾ ಭೂಮಿಗೆ ಮಾಂಸದಲ್ಲಿ ಮಾರ್ಪಾಡಕ್ಕೆ ಬರಂಗೂ ಇಲ್ಲ, ಆತ್ಮೀಕ ಶರೀರದಲ್ಲಿ ಏನ್ರಿ ತಿರ್ಗಾ ಪರಲೋಕಕ್ಕೆ ಹೋಗಂಗಿಲ್ಲ, ದೇವರು ಲಾಕ್ ಮಾಡ್ಬಿಡ್ತಾರೆ ನೋಡ್ರಿ ಇರ್ತೀನಿ ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತನಗಳೇ, ಈ ರೀತಿ ಮೊದಲನೇ ಲೋಕ ನಾಶ ಆಯಿತು. ಈ ನಾಶ ಆಗಿರೋದ್ರಿಂದ ಏನಾಯಿತು ಅಂದರೆ, ತುಂಬ ಒಂದು ಪಾಪದಲ್ಲಿ ಬಿದ್ದಿರೋಂಥ ಲೋಕ ಸ್ವಲ್ಪ ಶುದ್ಧ ಆಯಿತು. ಮೊದಲನೇ ಲೋಕ ಅಂತ್ಯ ಆಗೋಯ್ತು, ಅದರ ಜಲಪ್ರಳಯದಲ್ಲಿ ಅಂತ್ಯ ಆಗೋಯ್ತು, ಅಂತ್ಯ ಆಗಿ ತುಂಬ ಒಳ್ಳೇದಾಯ್ತು ರೀ. ಇಲ್ಲಾಂದರೆ ದೇವದೂತಗಳು ಇವತ್ತು ಇದ್ದು ಮಾಂಸದಲ್ಲಿ ಬಂದು ಮಾರ್ಪಾಡಂಗೆ ಇದ್ಬಿಟ್ಟಿದ್ರೆ ಎಷ್ಟು ಧ್ವಂಸ ಮಾಡಿಬಿಟ್ಟಿರೋ ಯೋಚನೆ ಮಾಡಿರ್ತೀನಿ. ಅದರ ಆ ಒಂದು ಕೆಲಸನ ಸ್ಟಾಪ್ ಮಾಡಿದ್ರಿಂದ ಸ್ವಲ್ಪ ಶುದ್ಧೀಕರಣ ಆಯಿತು ಸ್ವಲ್ಪ. ಅದಕ್ಕೆ 80 ಲೀಟ್ರ್ ನೀರೇನಾಯ್ತು, ಹಾಂ ಫುಲ್ ಕಲ್ಮಶವಾಗಿ ಎಂಟ್ರಿ ಆಗ್ತದೆ. ಅದು ಎಂಟ್ರಿ ಆಗಿದ ಮೇಲೆ ಗಲೀಲಿಯ ಸಮುದ್ರ ಹತ್ರ ನೀರು ಸ್ವಲ್ಪ ಶುದ್ಧ ಆಗ್ತದೆ, ಸ್ವಲ್ಪ ಲೈಟಾಗಿ ಏನರೆ ಶುದ್ಧ ಆಗ್ತಾರೆ ನೋಡ್ತೀರಿ. ಪಾಪ ಕಮ್ಮಿ ಆಯಿತು ಎಣ್ಣೆ ಹೋಗ್ತಲ್ಲಿ, ಆದರೆ ನಿಂತೋಗಿಲ್ಲ ರೀ, ಸ್ವಲ್ಪ ಪ್ಯೂರ್ ಆಯಿತು. ಜನರುಗಳು ಏನಾದರೂ ಪಾಪದಲ್ಲಿ ಸ್ವಲ್ಪ ಮುಳುಗಿದ್ದವರು, ಭಯಂಕರ ಮುಳುಗಿದ್ದವು ದೇವತರ ನಿಮಿತ್ತವಾಗಿ ಸ್ವಲ್ಪ ಶುದ್ಧರಾದರು. ಆದರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಸಂಪೂರ್ಣವಾಗಿ ಶುದ್ಧ ಆಗ್ಬಿಟ್ರೆ ಅಂದ್ರೆ ಇಲ್ಲ ರೀ, ನಮ್ಮ ಮನುಷ್ಯ ತಿರ್ಗಾ ಪಾಪದಲ್ಲಿ ಅವನೇ. ಆದರೆ ಇವನ ಮಾರ್ಗ ಇಲ್ಲಿಂದ ಮುಂದಕ್ಕೆ ಹೋಯ್ತು ನೋಡ್ರಿ ಅಂತೀನಿ. ಅದು ಹೆಂಗಪ್ಪ ಹೋಯ್ತು ಅಂತಂದರೆ ನೆಟ್ಟಿಗೆ ನಡೀಲಿಲ್ಲ ಮನುಷ್ಯ. ಅದರ ಹೆಂಗೆ ನಡೋಕ್ಕೆ ಶುರು ಮಾಡ್ದ, ವಕ್ರ ವಕ್ರವಾಗೆ ಅದರ ಡೊಂಕು ಡೊಂಕಾಗೆ ಮಾಡ್ದ ನಡೀಲಿಕ್ಕೆ ಶುರು ಮಾಡ್ದ. ನಡ್ಕೊಂಬಂದ್ಬಿಟ್ಟು ಎಲ್ಗಪ್ಪ ಹೋಗಕ್ಕೆ ಶುರು ಮಾಡ್ದ ಅಂದರೆ ಏನು ಲವಣ ಸಮುದ್ರ ಅದರ ನೋಡಿ. ಓದನ ಪ್ರಸಂಗಿ 7:29, ಜೋಲ್ ಬದ್ರ ಓದ್ತೀರಾ? ಪ್ರಸಂಗಿ 7:29.
ನೋಡು, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು. ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡೆನು.
ನೋಡ್ರ ದೇವ್ರು ಏನ್ ಮಾಡಿದಂತೆ, ಮನುಷ್ಯನ ಸತ್ಯವಂತರಾಗಿ ನೆಟ್ಟಿಗೆ ಸೃಷ್ಟಿ ಮಾಡ್ರಂತೆ. ಅವರಾದ್ರೂ ಏನಪ್ಪ ಮಾಡೋರು ಅಂದ್ರೆ ಬೇರೆ ಬೇರೆ ಯುಕ್ತಿಗಳನ್ನ ಮಾಡೋ ಕಲ್ಪನೆ ಇಂದಗಳನ್ನ. ಅದರ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಮ್ಯಾನ್ ಪರ್ಫೆಕ್ಟ್, ಬಟ್ ದೇ ಆರ್ ಚೂಸ್ ಇನ್ ದೇರ್ ಓನ್ ಪಾತ್, ಕ್ರುಕೆಡ್ ಪಾತ್ಸ್ ಅಂತ ಹೇಳ್ತಾರೆ. ನೆಟ್ಟಿಗಿರೋ ಮಾರ್ಗಗಳನ್ನ ಆಯ್ಕೆ ಮಾಡಿದಿರಾ, ಅವ್ರದೇ ಸ್ವಂತವಾದಂಥ ವಕ್ರ ವಕ್ರವಾಗಿರೋಂಥ ಮಾರ್ಗಗಳೇನು ಮಾಡೋರಂತೆ, ಅವ್ರು ಆಯ್ಕೆ ಮಾಡೋರಂತೆ ಅಂತಾನ. ಇನ್ನೊಂದು ಮಕ್ಕಿ ಹೋದನ, ಯೆಶಾಯ 59ನೇ ಅಧ್ಯಾಯ 7-8. ಯೆಶಾಯ 59ನೇ ಅಧ್ಯಾಯ 7-8. ಸುವರ್ಣ ಅಷ್ಟು ಓದ್ಬೋದಾ? ಸುವರ್ಣ ಸರ್, ಓಕೆ. ಗೌತಮ್ ಬದರ್ ಓದ್ತೀರಾ?
ಇವರ ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುತ್ತವೆ.
ನೋಡ್ರ ಇವ್ರ
ಇವರು
ಕಾಲುಗಳು ಹೆಂಗಿದೆ ಅಂತಂದ್ರೆ ಕೇಡನ್ನ ಹಿಂಬಾಲಿಸಿ ಓಡ್ತಾವ ಅಂತ ನೋಡ್ತೀನಿ. ಇವತ್ ಮನುಷ್ಯ ಯಾವ ವಿಚಾರದಲ್ಲಿ ಫಾಸ್ಟ್ ಆಗಿದ್ದಾನೆ ಅಂತಂದ್ರೆ ಕೆಟ್ಟದ್ ಮಾಡಕ್ ಏನಾಗಿದಂತೆ ಫಾಸ್ಟ್ ಆಗೋನೆ. ರೋಡಲ್ಲಿ ಒಬ್ರು ಬಿದ್ದವ್ರಪ್ಪ, ಪಾಪ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಪಾಪ ಸಹಾಯ ಮಾಡೋನೆ ಬರಲ್ಲ. ಏನು ಒಬ್ರು ಹೊಡಿತಾರ ನೋಡ್ರೋ ನಮ್ಮ ಫ್ರೆಂಡ್ಸ್ ಕಂದ್ರೆ ಏನ್ ಮಾಡ್ತಾರೆ, ಎಲ್ಲಾರು ದಬ 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 ಅಂತ ಹೊಡೆದ್ಬಿಡ್ತಾರೆ. ಅದ್ರ ಹಂಗಿದಂತೆ ಕೇಡನ್ನು ಹಿಂಬಾಲಿಸಿಕೆ ಓಡುತ್ತವೆ. ಆಮೇಲೆ ಹಾ
ಇವರು ನಿರಪರಾಧಿಯ ರಕ್ತವನ್ನು ಸುರಿಸಲು ಆತುರ ಪಡುತ್ತಾರೆ.
ನೋಡ್ರ ಏನಕ್ಕಪ್ಪ ಆತುರ ಇದಂದೆ, ನಿರಪರಾಧಿಯ ರಕ್ತವನ್ನು ಸುರಿಸೋದಿಕ್ಕೇನ್ರಿ ಆತುರ ರೀ? ಸುಸೈಡ್ ಬಾಂಬ್ಗಳು ಅದರ ಏನ್ರಿ ಯೋಚನೆ ಮಾಡಿದ್ದೀನಿ. ಅಮಾಯಕ ಜನಗಳು ನೋಡಿ ಹೋಗ್ಬಿಟ್ಟು ಡಮ್ ಅಂತ ಬ್ಲ್ಯಾಕ್ ಮಾಡ್ಕೊಂಬಿಟ್ಟು ಅವರು ಸತ್ತೋಗೋದು, ಅಮಾಯಕ ಜನಗಳು ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ ಅಲ್ರ, ಅವ್ರಿಗೂ ಯಾವುದಕ್ಕೂ ಕಾರಣನೇ ಇರಲ್ಲ, ವಿನಾಕಾರಣ ಅವ್ನು ಏನ್ಮಾಡ್ದೆ ಸಾಯ್ಸಾಕಂಥದ್ದು ಅಲ್ಲರ ಏನ್ರಿ. ಹಾ ನಿರಪರಾಧಿಯ ರಕ್ತವನ್ನು ಏನ್ರಿ ಸುರಿಸಂಥದ್ದು, ಆತುರ ಪಡ್ತಾರೆ ನೋಡಿರ್ತೀನಿ. ಆಮೇಲೆ ನೆಕ್ಸ್ಟ್ ಹಾ
ಇವರ ಯೋಚನೆಗಳು ಅಧರ್ಮದ ಯೋಚನೆಗಳೇ.
ನೋಡ್ರ ಇವರೆಲ್ಲ ಯೋಚನೆಗಳಿದೆ ಅಂದ್ರೆ ಅಧರ್ಮ ರೀ, ನೀತಿ ನ್ಯಾಯ ಸತ್ಯ ಏನೂ ಇಲ್ಲ ರೀ, ಬರೀ ಅಧರ್ಮ, ಬರೀ ಮೋಸ, ಬರೀ ವಂಚನೆ. ಆಮೇಲೆ ಹಾ
ಇವರು ಹೋದ ದಾರಿಗಳಲ್ಲಿ ಭಂಗವು ನಾಶನವು ಉಂಟಾಗುತ್ತವೆ.
ನೋಡ್ರ ಇವ್ರು ಹೋಗಂತ ಮಾರ್ಗದಲ್ಲಿ ಏನಿದೆ ಏನಿದೆ ಬರೀ ಭಂಗ ನಾಶನ ಅದೇ ಉಂಟಾಗ್ತದೆ ಹೊರತು ಬೇರೆ ಏನು ಇಲ್ಲ ರೀ. ಆಮೇಲೆ ನೆಕ್ಸ್ಟ್ ಹಾ
ಇವರು ಸಮಾಧಾನದ ಮಾರ್ಗವನ್ನೇ ಅರಿಯರು.
ನೋಡ್ರ ಸಮಾಧಾನದ ಮಾರ್ಗವನ್ನೇ ಅರಿಯೋರು. ಇವತ್ತೆಲ್ಲರೂ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಸಮಾಧಾನ ಆಯ್ತಾ ಲೋಕದಲ್ಲಿ? ಹಾ ಇರಾನ್ ಮತ್ತೆ ಅಮೆರಿಕಾಗೆ ಏನ್ರಿ ಯುದ್ಧ ಬ್ಯಾಡ್ದಿರಂತ ಯುದ್ಧ, ಇವ್ರು ಅವ್ರಿಗೆ ಏನು ಮಾಡಿಲ್ಲ, ಇವ್ರು ಸುಮ್ಮನೆ ಹೋಗ್ಬಿಟ್ಟು ಅವ್ರ ಮೇಲೆ ಏನು ಮಾಡೋ ಬಾಂಬ್ ಹಾಕೋದು ಯುದ್ಧ ಮಾಡೋದು ಅದರ ವಿನಾಕಾರಣ ಏನಕ್ಕೆ ಬೇಕಾಗಿತ್ತು ಅಲ್ವರ? ಇದರಿಂದ ಎಷ್ಟು ಜನಕ್ಕೆ ತೊಂದರೆ ಯೋಚನೆ ಮಾಡಿದ್ದೀನಿ, ಇಡೀ ವರ್ಲ್ಡ್ ನಮ್ಮ ಭಾರತ ದೇಶ ಅಲ್ಲ, ಇಡೀ ವರ್ಲ್ಡ್ಗೆ 50% ಫ್ಯೂಲ್ ಸಪ್ಲೈ ಮಾಡೋದೇ ಅವ್ರು ರೀ. ಯೋಚನೆ ಮಾಡಿದ್ದೀನಿ ಎಷ್ಟು ಒತ್ತಡ, ಎಷ್ಟು ತೊಂದರೆ, ಎಷ್ಟು ಕಷ್ಟ. ಹಾಂ ಒಂದು ತಿಂಗಳಲ್ಲಿ ಎಷ್ಟು ಮನೆಗೆ ಜನಗಳಿಗೆ ಗ್ಯಾಸ್ ಬಂದಿಲ್ಲ ಅದರ, ಎಷ್ಟು ಜನ ಹೋಟ್ಲುಗಳು ಮುಚ್ಚಿರಿ, ಎಷ್ಟು ಜನ ಕೆಲಸಗಳನ್ನ ಕಳ್ಕೊಂಡವ್ರೆ. ಇನ್ನು ಇದು 1 ವರ್ಷ ಹೋಗ್ಬಿಟ್ರೆ ಅಷ್ಟೇ ಅಲ್ವರ. ಅದೇ ನೋಡ್ಬೇಕಾದ್ರೆ ಇವರು ಸಮಾಧಾನ ಮಾರ್ಗವನ್ನು ಅರಿಯರು. ಸಮಾಧಾನ ಮಾತಾಡ್ಬೋದಲ್ಲ, ಕೂತ್ಕೊಂಡು ಟೇಬಲಲ್ಲಿ ಮಾತಾಡ್ಬೋದಲ್ಲ, ಬನ್ನಿ ಮಾತಾಡೋಣ, ವಾದಿಸೋಣ. ಅದು ಬಿಟ್ಟಾಗೆ ಜಗಳ, ಯುದ್ಧಗಳು, ಮನಸ್ತಾಪಗಳು. ಆಮೇಲೆ ನೆಕ್ಸ್ಟ್
ಇವರ ಹಾದಿಗಳಲ್ಲಿ ಯಾವ ನ್ಯಾಯವೂ ಇಲ್ಲ.
ಯಾವ ನ್ಯಾಯವೂ ಇಲ್ಲ ನೋಡ್ರಿ, ಕ್ಲೀನ್ ಆಗಿಬಿಟ್ರು, ನ್ಯಾಯನೇ ಇಲ್ಲ ಅಲ್ವರ. ಆಮೇಲೆ ನೆಕ್ಸ್ಟ್
ತಮ್ಮ ಮಾರ್ಗಗಳನ್ನು ವಕ್ರ ಮಾಡಿಕೊಂಡಿದ್ದಾರೆ.
ನೋಡ್ರ ತಮ್ಮ ಮಾರ್ಗಗಳು ಏನ್ ಮಾಡಿದಂತೆ ವಕ್ರ ಮಾಡ್ಕೊಂಡ್ರೆ ನ್ಯಾಯ ಇದೆಯಾ? ಯೋಚನೆ ಮಾಡಿತ್ರಿ, ಇಂಡಿಯಾ ಅಲ್ಲಿರೋರು ಏನ್ರಿ ಕ್ರೂಡ್ ಆಯಿಲ್ ಬುಕ್ ಮಾಡಿದ್ರೆ ಆ ಮಾರ್ಗದಲ್ಲಿ ಬಿಡ್ತಾರೆ, ನಮ್ಮ ಅಡುಗೆ ಇಟ್ಕೊಂಬಿಟ್ರೆ ನಮಗೂ ಅದಕ್ಕೆ ಏನು ಸಂಬಂಧ? ನಾವು ವಿದಾರಣಕ್ಕೆ ನಾವು ಹೇಳಿದ್ರ ಅಮೆರಿಕಕ್ಕೆ ಯೋಚನೆ ಮಾಡ್ರಿ. ಹಾಂ ಏನಪ್ಪ ಅಮೇರಿಕವ್ರು ಬಂದಿದ್ದಾದ್ರೆ ಇಡೀ ದೇಶದಲ್ಲಿಂಥ ಎಲ್ಲ ಅಡುಗೆಗಳನ್ನ ನಿಲ್ಲಿಸ್ಬಿಟ್ರೆ ಏನು ನ್ಯಾಯ ಅದ? ಏನೋ ನೀತಿ ಇದೆ, ಏನೋ ನ್ಯಾಯ ಇದೆಯಾ? ತಮ್ಮ ಮಾರ್ಗವ ಹೆಂಗಿದಂತೆ ವಕ್ರ ಮಾಡ್ಕೊಂಬಿಟ್ಟಂತೆ, ಡೈರೆಕ್ಟಾಗಿ ಡೀಲೇ ಇಲ್ಲ, ಸುಮ್ಮನೆ ಕರ್ಕೊಂಬಿಟ್ಟು ಯಾರು ಬಾಂಬ್ ಹಾಕ್ಬಿಡೋದು? ಹಾಂ ಇಲ್ಲೊಂದು ಬಾಂಬ್ ಹಾಕೋದು, ಅಲ್ಲೊಂದು ಬಾಂಬ್ ಹಾಕೋದು, ಇವೆಲ್ಲ ಮಾಡೋ ಬರಪ್ಪ ಫೇಸ್ ಟು ಫೇಸ್ ಇದ್ದಾಡೋಣ, ನಾವು ನೀವಿಬ್ರು ಕಚ್ಚಾಡೋಣ, ಮಾತಾಡೋಣ, ಇದೆಲ್ಲ ಇಲ್ವೇ ಇಲ್ಲ ಅಂತೀನಿ. ಮಾರ್ಗ ಹೆಂಗಿದೆ? ವಕ್ರ ಮಾಡಿಕೊಂಡಿದ್ದಾರೆ. ಹೆಂಗೆ ಇವ್ರದ್ದು ಹೆಂಗಿದೆ ವಕ್ರವಾಗಿ ಜಿಗ್ಜ್ಯಾಗ್ ಆಗಿ ಈ ಥರ ಮನುಷ್ಯರ ಮಾರ್ಗಗಳು ಇವತ್ತು ವಕ್ರವಾಗಿದೆ. ಆಮೇಲೆ ಹಾಂ
ಅವುಗಳಲ್ಲಿ ನಡೆಯುವ ಯಾವನು ಸಮಾಧಾನವನ್ನರಿಯನು?
ಒಬ್ಬರಿಗೂ ಸಮಾಧಾನ ಗೊತ್ತಿಲ್ಲ ರೀ, ಬರೀ ಯುದ್ಧ ಯುದ್ಧ ಇದು, ಅದಕ್ಕೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಹಸಿವಿದೆ, ಊಟ ಇಲ್ಲ, ವ್ಯವಸಾಯ ಬರ್ತಾ ಇಲ್ಲ, ನೀರು ವ್ಯವಸಾಯ ಮಾಡ್ಕೊಡೋಣ ಅವ್ರಿಗೆ, ನೀರು ವ್ಯವಸ್ಥೆ ಮಾಡ್ಕೊಡೋಣ, ಇದೆಲ್ಲ ಇಲ್ಲ ಅಲ್ವರ. ಏನ್ರಿ ನಡೆಯುವ ಯಾವನು ಸಮಾಧಾನವನ್ನೇ ಅರಿಯನ್ರಿ ಅದರ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ. ಇವತ್ತು ಮನುಷ್ಯನ ಮಾರ್ಗ ವಕ್ರವಕ್ರಿಗೆ ಆಗ್ಬಿಡಿದೆ. ಸರಿ ವಕ್ರವಕ್ರಿಗೆ ಆಗ್ಬಿಟ್ಟು ಎಲ್ಲಪ್ಪ ಮನೆಗೆ ಸೇರ್ತಾನೆ ಕೊನೆಗೆ ಅಂತಂದ್ರೆ ಲವಣ ಸಮುದ್ರ, ಡೆಡ್ ಸಿ, ದ ಲೋವೆಸ್ಟ್ ಪಾಯಿಂಟ್ ಆನ್ ದಿಸ್ ಅರ್ತ್. ಅದರ ಇಲ್ಲಿ ಏನಪ್ಪ ಸ್ಪೆಷಾಲಿಟಿ ನೋಡಿದ್ರೆ ಈ ಡೆಡ್ ಸಿದು ಅಲ್ವರ, ಇದೇನು ನೋಡ್ತಾರೆ ಗೊತ್ತಾ, ಮನುಷ್ಯನ ಮರಣ ಮಾರ್ಗವು ಕಟ್ಟ ಕಡೆ ಮರಣ, ಅದನ್ನ ನೋಡ್ತಾರೆ ನೋಡ್ತೀನಿ. ಇಲ್ಲಿ ಜ್ಞಾನೋಕ್ತಿ 14:12 ಆನಂದ ಬದರ್ ಓದ್ಬೋದಾ? ಪ್ರೋವ್ಸ್ 14:12
ಹಾಂ ಹಾಂ ಬ್ರದರ್ ಓಕೆ. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟಕಡೆಯ ಮರಣ ಮಾರ್ಗವೇ.
ನೋಡ್ರ ಅದು ಕಟ್ಟ ಕಡೆ ಏನ್ರಿ ಮರಣ ಮಾರ್ಗ, ಮನುಷ್ಯ ದೃಷ್ಟಿಯಲ್ಲಿ ಸರಳವಾಗಿ ತೊರಂತ ಮಾರ್ಗ ಇದೆಯಂತೆ, ಕಟ್ಟ ಕಡೆ ಎಂತ ಮಾರ್ಗ ಮರಣ ಮಾರ್ಗ, ಎಲ್ಲಿ ಹೋಗ್ತಾರೆ ಮರಣಕ್ಕೆ ಹೋಗ್ತಾರಂತೆ ನೋಡ್ರಿ ಅಂತೀನಿ. ಅದರ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಈ ಲವಣ ಸಮುದ್ರ ಏನು ಸ್ಪೆಷಾಲಿಟಿ ನೋಡಿದ್ರಿ, ಇಲ್ಲಿ ನೀರು ದಿನ ಹರಿತಾ ಇರ್ತಾರೆ, ಎಷ್ಟೋ ಟನ್ ಗಟ್ಟಲೆ ಬರ್ತಾ ಇದೆ ದಿನ, ಆದರೆ ಇದುವರೆಗೂ ಫುಲ್ಫಿಲ್ ಆಗಿಲ್ಲ, ಓವರ್ಫ್ಲೋ ಆಗಿಲ್ಲ. ಆಮೇಲೆ ಇಲ್ಲಿ ಇಲ್ಲಿಂದ ಮುಂದಕ್ಕೆ ನೀರು ಹೋಗಕ್ಕೆ ಜಾಗನಿಲ್ಲ ರೀ, ದಿಸ್ ಇಸ್ ದ ಎಂಡ್ ಪಾಯಿಂಟ್, ಅದರ ನೋ ಔಟ್ಲೆಟ್ ಫರ್ದರ್ ನೀರು ಏನಂದ್ರೆ ಮುಂದಕ್ಕೆ ಟ್ರಾವೆಲ್ ಮಾಡಲ್ಲ. ಅದು ಎಷ್ಟು ನೀರು ಬಂದರೂ ಇದುವರೆಗೂ ಓವರ್ಫ್ಲೋ ಆಗಿಲ್ಲ. ಆಮೇಲೆ ಯಾವುದೇ ಒಂದು ಮೀನ್ ಜೀವಂತವಾಗಿ ಬಂದರೆ ಇಲ್ಲಿ ಸತ್ತೋಗ್ಬಿಡ್ತಾರೆ ಅದರ. ಸೊ ಇದೇನು ಸೂಚನೆ ಮಾಡ್ತದೆ, ಇದು ಸೂಪರಾಗಿ ನಮಗೆಲ್ಲ ಚೆನ್ನಾಗಿ ಹಂಗೆ ಗೊತ್ತಾಗ್ಬಿಡ್ತಾರೆ ನೋಡಿ. ಏನಪ್ಪ ಅಂದರೆ ಇದು ಸಮಾಧಿ, ಮನುಷ್ಯನ ಪಾಪದ ಮಾರ್ಗ. ಮನುಷ್ಯನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತದೆ ಅಂದರೆ ಸಮಾಧಿ ಕರ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಮನುಷ್ಯಗೆ ಎಂತ ನೋಡಕ್ಕೆ ಸರಳವಾಗಿರೋಂಥ ಮಾರ್ಗ ಉಂಟು, ಅದು ಕಟ್ಟ ಕಡೆ ಏನ್ರಿ ಮರಣ ಮಾರ್ಗವೇ ಅಂತ ಹೇಳ್ತಾರಲ್ಲ ಆ ಥರ. ಆಮೇಲೆ ನೋಡ್ರಿ ಬ್ಯೂಟಿಫುಲ್ ಆಗಿ ಒಂದು ವಚನ ಇದೆ, ಓದನ ಯೇಸು ಸ್ಯಾಮ್ಸನ್ ಬದರ್ ಓದ್ತೀರಾ? ಜ್ಞಾನೋಕ್ತಿ 3:15 15-16 ಓದ್ಬೋದು ಬದರ್? ಯೇಸು ಸ್ಯಾಮ್ಸನ್ ಬದರ್ ಲೈನ್ ಇದ್ದೀರಾ? ಸರಿ ಸಂಗೀತ ಸಿಸ್ಟರ್ ಓದ್ಬೋದಾ? ಹಾಂ ಜ್ಞಾನೋಕ್ತಿ 3:15 15-16 ವಾಕ್ಯ.
ಕೊಡು ಅನ್ನುವ ಎರಡು ಹೆಣ್ಣು ಮಕ್ಕಳು ಜೀವನಿಗೆ ಉಂಟು, ತೃಪ್ತಿ ಪಡುವದವಗಳ ಮೂರು ಉಂಟು, ಹೌದು ಸಾಕೆನ್ನದವಗಳು ನಾಲ್ಕು ಉಂಟು.
ಸಾಕೆನ್ನದವುಗಳು 4 ಉಂಟಂತೆ, ಯಾವುದದು?
ಯಾವವೆಂದರೆ ಪಾತಾಳ, ಎರದ ಗರ್ಭ, ನೀರಿನಿಂದ ತೃಪ್ತಿ ಪಡದ ಭೂಮಿ, ಸಾಕಾಯ್ತು ಎಂದು ಹೇಳದ ಬೆಂಕಿ ಇವೆ.
ನೋಡ್ರ 4 ಇದೆ ಅಂತೆ, ಅನ್ಸಾಟಿಸ್ಫೈಡ್ ರೀ. ಫಸ್ಟ್ ಪಾತಾಳ, ಲಿಸ್ಟಲ್ಲಿ ಇರದೆ ಫಸ್ಟ್ ಪಾತಾಳ ರೀ. ಎರದ ಗರ್ಭ, ನೀರಿಂದ ತೃಪ್ತಿ ಆಗದ ಭೂಮಿ ರೀ. ಸಾಕಾಯಿತು ಅಂತ ಹೇಳದ ಬೆಂಕಿ, ಬೆಂಕಿ ಯಾವ ಥರ ಸಾಕಾಯಿತು ಅಂತ ಹೇಳ್ತಾರ? ಡೆಸರ್ಟಲ್ಲಿ ಮಳೆ ಬೀಳ್ಚಿ, ಮಳೆ ಬಿದ್ದರಿಂದ ಅಯ್ಯೋ ಡೆಸರ್ಟ್ ತುಂಬಿಡಿದಪ್ಪ, ಸಾಕು ನೀರು ಜಾಸ್ತಿ ಆಗಿಬಿಡಿದೆ ಅಂತ ಹೇಳ್ತಾರ? ಇಲ್ಲ ರೀ. ಆ ಥರ ಪಾತಾಳ ಸಮಾಧಿ, ಜಗತ್ತಲ್ಲಿರೋರು ಎಲ್ಲರೂ ಇವತ್ತೇ ಸತ್ತೋದ್ರೆ ಸಮಾಧಿ ಬರಬೇಡ ಅಂತ ಹೇಳೋದಲ್ಲಿ. ಸಮಾಧಿ ಬಂದ್ಬಿಟ್ಟು ಹೌಸ್ಫುಲ್ ಆಗಿದೆ ಅಂತ ಬೋರ್ಡ್ ಹಾಕೋದೇ ಇಲ್ಲ, ಎಲ್ಲರೂ ಇವತ್ತೇ ಹೋಗ್ಬೋದು. ಏನ್ರಿ ಇನ್ನೂ ಅಷ್ಟು ಜನ ನಾಳೆ ಕೂಡ ಬಂದರು ಇಲ್ಲ ಅಂತ ಹೇಳಕ್ ಹೋಗಲ್ಲ. ಅದಕ್ಕೆ ನೋಡ್ಬೇಕಾರೆ ಇಟ್ ಈಸ್ ಕಂಪ್ಲೀಟ್ಲಿ ಏನ್ರಿ ಹೌಸ್ಫುಲ್ ಅಂತ ಹೇಳೋದೇ ಇಲ್ಲ. ಇದು ಸಮಾಧಿನ ಏನು ಮಾಡ್ತಾರೆ ಸೂಚನೆ ಮಾಡ್ತಾರೆ. ಅದಕ್ಕೆ ಈ ಯೋರ್ಧನ್ ನದಿ ಮನುಷ್ಯನ ಮಾರ್ಗ ನೋಡ್ತಾರೆ, ಮನುಷ್ಯನ ಯಾವ ಥರ ಸೃಷ್ಟಿ ಮಾಡಿದ್ರು, ಯಾವ ಥರ ಪಾಪಕ್ಕೆ ಬಿದ್ದ, ಪಾಪದ ಫಲ ಮರಣ, ಮರಣನ ಯಾವ ಥರ ಅನುಭವಿಸ್ತಾ ಇದ್ದಾನೆ. ಯಾವುದೇ ಮೀನು ಜೀವಂತವಾಗಿ ಬಂದೇ ಡೆಡ್ ಸಿಕ್ಸ್ ಬಿದ್ದು ಸತ್ತೋಗ್ತಾರೋ ಆ ಥರ ಮನುಷ್ಯ ಇವತ್ತು ಎಲ್ಲಿ ಹೋಗ್ತಾ ಇದ್ದ ಅಂದರೆ ಏನಂದ್ರೆ ಸತ್ತ ಸಮಾಧಿಗೆ ಏನು ಮಾಡ್ತಾ ಹೋಗ್ತಾನೆ. ಸರಿ ಇದು ಯೋರ್ಧನಲ್ಲಿ ಇರೋದು ದೇವ್ರ ಯೋಜನೆ ಏನು? ಇಷ್ಟೇನಾ ದೇವ್ರ ಯೋಜನೆ? ನಾವು ಇದುವರೆಗೂ ನೋಡಿರೋ ಪಾಠದೆಲ್ಲ ಏನಪ್ಪ ನೋಡಿದರೆ ದೇವರು ಒಂದು ಯೋಜನೆ ಮಾಡೋರು, ಮನುಷ್ಯ ಮಾಡೋರು. ಅಂದರೆ ದೇವರು ಈ ಸತ್ತೋಗಿರೋ ಮನುಷ್ಯರಿಗೆಲ್ಲರಿಗೂ ಜೀವ ಕೊಡೋಕೆ ಏನು ಯೋಜನೆ ಮಾಡಿಲ್ವಾ, ಪ್ಲಾನೇ ಮಾಡಿಲ್ವಾ ಅಂದರೆ ಎಸ್, ಪ್ಲಾನೇ ಮಾಡೋರು ದೇವರು ಮಾಡೋರೆ. ಏನಪ್ಪ ಪ್ಲ್ಯಾನ್ ಮಾಡೋರೆ ಅಂತಂದರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರುಗಳೇ, ಈ ಒಂದು ಡೆಡ್ ಸಿ ಏನಿದೆಯೋ ಇದು ಜೀವಂತವಾಗಿ ವಾಪಸ್ಸು ಜೀವ ತರಂಥ ಸಮುದ್ರ ಆಗ್ತಾರೆ ಅಂತ ನಮಗೆ ಬೈಬಲಲ್ಲಿ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಬೈಬಲಲ್ಲಿ ಕೊಟ್ಟಿದ್ದಾರೆ. ಎಲ್ಲಪ್ಪ ಅಂದರೆ ನಮಗೆ ನೋಡಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಎಜಿಕಿಯಲಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದರ ಎಲ್ಲಿ ಅಂದರೆ ಎಜಿಕಿಯಲಲ್ಲಿ 47ನೇ ಅಧ್ಯಾಯ 8ನೇ ವಾಕ್ಯ. ಯಾರು ಓದ್ರಿ ಬ್ರದರ್ ಸಿಸ್ಟರ್ಸ್, ಸೋದರ ಸೋದರಿಗಳು, 47:8 ಓದ್ರಿ.
ಅನೇಕ ಅನೇಕ ವೃಕ್ಷಗಳು ಕಾಣಿಸಿದವು. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಾಬ್ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು.
ನೋಡ್ರ ಏನ್ರಿ, ದೇವರ ಆಲಯದಿಂದ ಬರುವಂಥ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ನೀರೇನಾಗ್ತಂತೆ ಸಿಹಿ ಆಗುವುದು ಅಲ್ವರ. ಇಂಗ್ಲೀಷಲ್ಲಿ ಓದ್ರಿ ನೋಡಂತೀರಿ, ಇಂಗ್ಲೀಷಲ್ಲಿ KJV-ಯಲ್ಲಿ ಇಲ್ಲಿ ಸ್ಕ್ರೀನಲ್ಲಿ ಹಾಕಿದ್ ನೋಡಿ, ಯಾರು ಓದ್ಬೋದು ಇಲ್ಲಿ ಇಂಗ್ಲೀಷಲ್ಲಿ ಓದ್ರಿ. ವಿಕ್ರಮದವ್ರು ಓದ್ತೀರಾ ಇದೆಯಾ?
ತಿಂಡು
Ezekiel 47:8.
Then said he unto me,
these waters reach you at last towards the east country, and go down into the desert, and go into the Dead Sea, which being brought forth into Dead Sea, the water shall be held.
ದ ವಾಟರ್ ಶೆಲ್ ಬಿ ಹೀಲ್ಡ್. ನೋಡ್ರ ಈ ಒಂದು ಡೆಡ್ ಸೀಗೆ ಹೋಗಿದ ತಕ್ಷಣ, ಅದು ಟಚ್ ಆಗಿದ ತಕ್ಷಣ ಈ ನೀರಾಗ್ತಾರೆ ವಾಸಿ ಆಗ್ತಾರಂತೆ. ಅಂದ್ರ ನೋಡ್ರ ಡೆಡ್ ಸೀನ ಗುಣಪಡಿಸ್ತಾರಂತೆ. ಈ ನೀರೆಲ್ಲ ಬಂತು ಏನಪ್ಪ ನೋಡ್ತೀರಿ ಅಂತಂದರೆ, ಇದು ದೇವರ ಆಲಯದಿಂದ ಬಂತು ಅಂತ ನೋಡ್ತೀರಿ ಅಲ್ವರ. ಅದಕ್ಕೆ Ezekiel 47:1 ಬರ್ತಾರೆ ಅದು. ಯಾವ್ದಾರ ನೋಡಿ ಓದೋಣ, Ezekiel 47:1. ಯಾರು ಓದ್ರಿ Ezekiel 47:1?
ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆತಂದನು. ಅಹಾ, ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ನೀರು ಹೊರಟು ಮೂಡಲೆಗೆ ಹರಿಯುತ್ತಿತ್ತು. ದೇವಸ್ಥಾನವು ಪೂರ್ವಾಭಿಮುಖವಷ್ಟೇ, ಆ ನೀರು ದೇವಸ್ಥಾನದ ಬಲಗಡೆ ಕೆಳಗೆ ನಿಂದು ಹೊರಟು ಯಜ್ಞವೇದಿಯ ದಕ್ಷಿಣದಲ್ಲಿ ಹರಿಯುತ್ತಿತ್ತು.
ನೋಡ್ರ ಏನಂತ ನೋಡ್ತೀರಿ, ದೇವಸ್ಥಾನದಿಂದ ನೀರು ಏನು ಮಾಡ್ತೈತೆ ಹೊರಡ್ತಾ ಬಂತು ಅಂತಂತ ಹೇಳ್ತಾರೆ. ಈ ನೀರು ದೇವಸ್ಥಾನದಿಂದ ಬಂದಿರೋ ನೀರೇ ಏನಪ್ಪ ಆಯಿತು ಅಂತಂದರೆ, ಅಲ್ಲಿ ಹೋಗಿ ಟಚ್ ಆಗಿ ಏನಾಗ್ಬಿಡ್ತಂತೆ ನೀರು, ಆ ನೀರು ಗುಣ ಬಂತು ವಾಸಿ ಆಯಿತು ಅಂತ ನೋಡ್ತಾರೆ ಅಲ್ವರ. ಸರಿ ಈ ನೀರು ಹೆಂಗೆ ಬಂತು ಅಲ್ವರ ನೋಡಿ ಓದೋಣ, Ezekiel 47:3. Ezekiel 47:3 ವಿಜಯ ಸಿಸ್ಟರ್ ಇದ್ದೀರಾ? ವಿಜಯ ಸಿಸ್ಟರ್ ಓದ್ಬೋದಾ? ವಿಜಯ ಸಿಸ್ಟರ್ ಓಕೆ. ಗೌತಮ್ ಅವರು ಓದ್ತೀರಾ?
ಆ ಪುರುಷನು ಕೈಯಲ್ಲಿ ಹುರಿಯನ್ನು ಹಿಡಿದುಕೊಂಡು ಮೂಡಲಿಗೆ ಮುಂದುವರಿದು 1,000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸಿದನು. ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು.
ಹಾಂ, 1,000 ಮೊಳ ದಾಟಿಸಿದ್ರು, ಹೆಜ್ಜೆ ಮುಳಿಯೋಷ್ಟಿದಂತೆ. ನೀರು ಅಳತೆ ಮಾಡ್ತಾರೆ, ನೀರು ಬಂತಲ್ಲ ಅಲ್ಲಿ ಅಲ್ಲಿಂದ ಬರೀಕ್ ಶುರು ಆಯ್ತಾರೆ. ಹೆಂಗೆ ಬಂತು ಅಂದರೆ, ಒಂದೇ ಸಲ ರ್ಯಾಪಿಡಾಗಿ ಬಂದಿಲ್ಲ, ನಿಧಾನಕ್ಕೆ ಬಂದಿದೆ. ಫಸ್ಟು ಹೆಜ್ಜೆ ಅವರ ಪಾದ ಏನಾಗಿದೆ ಮುಳುಗೋಷ್ಟು ಬಂದಿದೆಯಂತೆ. ನೆಕ್ಸ್ಟು ಇನ್ನೊಂದು 1,000 ಮೊಳ ಮೆಷರ್ ಮಾಡ್ತಾರೆ, ಆವಾಗ ಎಲ್ಲಿವರೆಗೂ ಬಂತು ಅಂತ ನೋಡ್ತಾರೆ, ಮೊಣಕಾಲದವರೆಗೂ ಬಂತು ಅಂತ ನೋಡಿ. 4ನೇ ವಾಕ್ಯ ಬರ್ತಾರೆ. ಹಾಂ,
ಅಲ್ಲಿ ನೀರು ಹೆಜ್ಜೆ ಮುಳುಗುತ್ತಿತ್ತು. ಅವನು ಪುನಃ 1,000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಮೊಣಕಾಲಿನವರೆಗೆ ಇತ್ತು.
ನೋಡ್ರ ನೀರು ಹೆಂಗಿತ್ತೆ ಮೊಣಕಾಲದವರೆಗೂ ಇತ್ತು ಅಂತ ನೋಡ್ತಾರೆ. ಹಂಗೆ ಇನ್ನೊಂದು 1,000 ಮೊಳ ಮೆಜರ್ ಮಾಡಿ ನೋಡ್ತಾರೆ, ಅದು ನೀರು ಇವಾಗ ಎಲ್ಲಿಗಪ್ಪ ಬಂತು ಅಂತ ನೋಡ್ತೀರಿ ಅಂದರೆ, ಸೊಂಟದವರೆಗೂ ಬಂತು ಅಂತೆ. ಹಂಗೆ ಕಂಟಿನ್ಯೂ ಮಾಡಿಬಿಡೋಣ ನೆಕ್ಸ್ಟ್. ಹಾಂ,
ಅವನು ಮತ್ತೆ 1,000 ಮೊಳ ಅಳೆದನು. ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು.
ಅಲ್ಲರ ಏನ್ರಿ, ನೀವು ಇನ್ನೊಂದು ಪಾಯಿಂಟ್ ಮಿಸ್ ಮಾಡ್ಬಿಟ್ರಿ. ಸೊಂಟದವರೆಗೂ ಇತ್ತು, ಅದಾದ್ಮೇಲೆ ಇನ್ನೊಂದು 1,000 ಮೆಷರ್ ಮಾಡ್ದ ಅವಾಗ ಏನ್ರಿ ಅದು ದಾಟಲಾರದ ಏನು ತೊರೆ ಆಗಿತ್ತು, ಏನು ಈಜು ಮಾಡೋಂಥದ್ದಿತ್ತು ಅಂದ್ರೆ ಕಂಪ್ಲೀಟಾಗಿ ನೀರಲ್ಲಿ ಮುಳುಗೋಗ್ಬಿಡ್ತಾನ್ರಿ. ಅಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಈ ನೀರು ಒಂದೇ ಸತಿ ಬರೋದಿಲ್ಲ, ನಿಧಾನವಾಗಿ ಬಿಡ್ತಾರೆ ಅಂತಂತವಾಗಿ. ಫಸ್ಟು ಪಾದ, ಮೊಣಕಾಲು, ಸೊಂಟ ಸಂಪೂರ್ಣವಾಗಿ ಮುಳುಗೋ ರೀತಿಲಿ. ಆಮೇಲೆ ಈ ನೀರು ಎಲ್ಲೆಲ್ಲಿ ಹೋಗ್ತದೋ ಲವಣ ಸಮುದ್ರ ಏನಾಗ್ತಾರೆ ವಾಸಿ ಆಗ್ತದೆ ಅಂತ ಹೇಳ್ತಾರಲ್ಲ, ಅದು ಮಾತ್ರ ಅಲ್ಲ, ಆ ಕಡೆ ಈ ಕಡೆ ಅಂದರೆ ದಡದ ಆ ಕಡೆ ಈ ಕಡೆ ಮರಗಳು ಬೇರೆ ಬೆಳೀತಾರಂತಾರೆ. ಈ ಮರಗಳಲ್ಲಿ ಸ್ಪೆಷಾಲಿಟಿ ಏನಪ್ಪ ಇತ್ತು ಅಂತಂದರೆ ಒಂದೊಂದು ಫಲಗಳು ಕೊಡ್ತಾ ಇತ್ತಂತೆ ನೋಡಿರ್ತೀನಿ. ಅದರ ಇದನ್ನೆಲ್ಲೋದನ ಎಜಿಕಲ್ ಏನ್ರಿ 47ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದ ಓದನ, ವಿಕ್ರಮದ ಓದದ ಎಜಿಕಲ್ 47:12.
ತೊರೆಯ ಎರಡು ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು, ಅವುಗಳ ಎಲೆ ಬಾಡದು, ಹಣ್ಣು ತೀರದು. ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡಲುತ್ತಿರುವವು. ಅವುಗಳ ಹಣ್ಣು ಆಹಾರವು ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು.
ನೋಡ್ರ ಎಷ್ಟು ಕ್ಲೀನಾಗಿ ಹೇಳ್ತಾರಂತೆ, ತೊರೆ ಆ ಕಡೆ ಈ ಕಡೆ ಅಂತೆ ಫಲ ವೃಕ್ಷಗಳಿದೆ ಅಂತರಿ, ಅದು ಏನ್ರಿ ಹಣ್ಣು ತೀರೋದೇ ಇಲ್ಲ ಅಂತರಿ. ಅಂದ್ರೆ ಎಲೆಗಳನ್ನ ವಾಸಿ ಮಾಡೋಕ್ಕೆ ಯೂಸ್ ಮಾಡ್ತಾರಂತೆ ಅಂದ್ರೆ ನೋಡ್ರಿ. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ನೋಡ್ರಿ ಇತ್ತರಿ, ನಾವು ಲವಣ ಸಮುದ್ರ ಏನು ನೋಡ್ರಿ ಮೀನು ಬಂದಿದ ತಕ್ಷಣ ಸತ್ತೋಯ್ತು ಅಂತಂದ್ರಲ್ಲ, ಇಲ್ಲಿ ಏನಪ್ಪ ಆಗ್ತದೆ ಅಂತಂದರೆ ಏನ್ರಿ ಜೀವ ಜಂತುಗಳು ಬದುಕ್ತಾರಂತರಿ. ಎಲ್ಲಿ ಕೊಟ್ಟವ್ರೆ? ಎಜಿಕಿಯಲ್ 47:9 ಒಂಬತ್ತನೇ ವಾಕ್ಯದಲ್ಲಿ ನಮಗೆ ಕೊಟ್ಟಿದ್ದಾರೆ ನೋಡಿದ್ದೀನಿ. ಇಲ್ಲಿ ಒಂಬತ್ತನೇ ವಾಕ್ಯದ ಓದಿ, ಆನಂದ ಬ್ರದರ್ ಓದ್ತೀರಾ? ಎಜಿಕಿಯಲ್ 47:9.
ಸಾಂದ್ರ ಸಾಂದ್ರ ಎಸ್ ಬ್ರದರ್ ಓದ್ತಿದ್ದೇನೆ.
ಹಾಂ,
ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲ ಜಂತುಗಳು ಬದುಕಿ ಬಾಳುವವು. ಮೀನುಗಳು ಪತಂಡವಾಗಿರುವವು.
ನೋಡ್ರ
ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು.
ನೋಡ್ರ ಏನ್ರಿ ಮೀನ್ಗಳು ಬತ್ತಿತ್ತು, ಅಲ್ಲಿ ಮೀನು ಸತ್ತೋಗ್ಬಿಡ್ತಾರೆ ನೋಡ್ತೀನಿ, ಏನಾಯ್ತು ಮೀನು ಬತ್ಕವಿ ಎಲ್ಲ ಸೂಪರ್ ಅರ್ಥ ರೀ, ತುಂಬ ಕ್ಲಿಯರ್ ಆಗಿದೆ, ತುಂಬ ಸಿಂಪಲ್ ಅಷ್ಟೇ ಅಲ್ವರ. ನೋಡ್ರಿ ಕರ್ತನಲ್ಲಿ ಪ್ರೀತಿ ಅಂದ್ಕೊಳ್ಳೆ ಏನಪ್ಪ ಇದು, ನಾವು ಇದೇ ಥರ ಎಲ್ಲರೋ ಏನ್ರಿ ಒಂದು ಜಲ ಇತ್ತು, ಆ ಜಲದ ಆ ಕಡೆ ಈ ಕಡೆ ಮರಗಳಿತ್ತು, ಆ ಮರಗಳಲ್ಲಿ ಒಂದೊಂದು ಥರ ಫಲ ಕೊಡ್ತಾ ಇತ್ತು, ಆ ಎಲೆಗಳನ್ನ ಔಷಧಿಗೆ ಯೂಸ್ ಮಾಡ್ತಾರೆ ಅಂತ ಬೈಬಲ್ ಎಲ್ಲರೂ ಕೊಟ್ಟಿದ್ದೆ. ಬೇರೆ ಕಡೆ ಎಲ್ಲರೂ ಓದಿದ್ದೀರಾ ನೀವು ಇದೇ ಥರ, ಇದೇ ಥರ ವಾಕ್ಯ ಬೈಬಲಲ್ಲಿ ಬೇರೆ ಎಲ್ಲರೂ ಇದೆಯಾ? ಹಾಂ, ಎಲ್ಲಿದೆ ಅಂದರೆ ಪ್ರಕಟಣೆ ಪುಸ್ತಕದಲ್ಲಿ ಕೊಟ್ಟಿದೆ. ಎಲ್ಲಿ? ರೆವಲೇಷನ್ 22nd chapter verse 1 ಮತ್ತು 2ನಲ್ಲಿ ಸೇಮ್ ಇದೇ ವಾಕ್ಯನ ನಮಗೇನು ಮಾಡೋ ದೇವರು ಕೊಟ್ಟಾರ ನೋಡಿರ್ತೀನಿ ಅಲ್ಲರ. ನೋಡಿ ಓದೋಣ ಅಂತೀನಿ ವಾಕ್ಯ ಅಂತೀನಿ. ಎಲ್ಲರೇ ಯಾರು ಓದ್ತೀರಾ? ಯೇಸು ಸ್ಯಾಮ್ಸನ್ ಬ್ರದರ್ ಇದರ ಲೈನ್ನಲ್ಲಿ, ಯೇಸು ಸ್ಯಾಮ್ಸನ್ ಬ್ರದರ್
ಹಾಂ
ಸರಿ.
ಬ್ರದರ್,
ಹಾಂ, ಓದಿ ಓದಿ ಬ್ರದರ್.
ಜೀವ ವೃಕ್ಷವಿತ್ತು ತಿಂಗಳು ತಿಂಗಳುಗಳಿಗೆ ಫಲವನ್ನು ಫಲಿಸುತ್ತ
ಪ್ರಕಟಣೆ
ಎರಡು ತರದ
22
ಫಲವನ್ನು
ಹಾಂ
ಕೊಡುತ್ತದೆ.
ಬ್ರದರ್, 1ನೇ ವಾಕ್ಯದಿಂದ ಓದಿ ಪ್ರಕಟಣೆ 22:1 ಓದಿ. ಹಾಂ,
ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು.
ನೋಡ್ರ ಸಿಂಹಾಸಿಂದ ಬಂತಂತೆ. ಆಮೇಲೆ ನೆಕ್ಸ್ಟ್. ಹಾಂ,
ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವ ವೃಕ್ಷವಿತ್ತು.
ನೋಡ್ರ ಜೀವ ವೃಕ್ಷ ಇದೆ ಆ ಕಡೆ ಈ ಕಡೆ ಸೇಮ್ ಎಜಿಕಲ್ ಹೇಳ್ದಂಗೆ. ನೆಕ್ಸ್ಟ್.
ಅದು ತಿಂಗಳು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ.
ನೋಡ್ರ ತಿಂಗಳು ತಿಂಗಳು ಫಲ, ಕಂಟಿನ್ಯೂಸ್ ಫಲ ಎಜಿಕಲ್ ಹೇಳ್ದಂಗೆ. ನೆಕ್ಸ್ಟ್. ಆಮೇಲೆ
ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ.
ನೋಡ್ರ ಎಲೆಗಳನ್ನ ಏನಕ್ಕೆ ಉಪಯೋಗಿಸಿದ್ರು ಅಂದರೆ ಕಾಲಿಗಳನ್ನ ವಾಸಿ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ರಂತೆ. ಸೇಮ್ ಇದೇ ಮಾತ್ರೆ ಆ್ಯಕ್ಚುಲಿ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ರೆವಲೇಷನ್ 22nd chapter ಎಜಿಕಲ್ 47 chapter ಪ್ಯಾರಲಲ್ ಚಾಪ್ಟರ್ ಸೇಮ್, ಎರಡು ಒಂದೇ ಮಾತ್ರ ಬೇರೆ ದೃಷ್ಟಿಕೋನ ಹೇಳ್ತಾರೆ. ಇಲ್ಲಿ ಆಲಯದಿಂದ ಬಂತು ಅಂತ ಹೇಳ್ತಾರೆ, ಇಲ್ಲಿ ಸಿಂಹಾಸನದಿಂದ ಬಂತು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಸಿಂಹಾಸನ ಎಲ್ಲಪ್ಪ ಇದಂದರೆ ಆಲಯದ ಒಳಗಡೆ ಇರೋಂಥ ಸಿಂಹಾಸನನೇ ನಗರ ಬಂದಿರೋದು, ಎರಡು ಸೇಮ್ ಪಿಕ್ಚರ್ ಆದರೆ ಡಿಫ್ರೆಂಟ್ ಆ್ಯಂಗಲಲ್ಲಿ. ಅದಕ್ಕೆ ಏನ್ರಿ ರೆವಲೇಷನ್ ಆಫ್ ಓಲ್ಡ್ ಟೆಸ್ಟಿಮೆಂಟ್ ಅಂದ್ರೆ ಎಜಿಕೆಲ್ಗೆ ಏನ್ರಿ ಹೆಸರು, ಎಜಿಕೆಲ್ 47 ರೆವಲೇಷನ್ 22 ಪ್ಯಾರಲಲ್ ಚಾಪ್ಟರ್ ಅದರ ನೋಡ್ರಿ. ಎರಡು ಪ್ಯಾರಲಲ್ ಬುಕ್ಗಳು ಅದರ ಸಿಂಬಾಲಿಕ್ ಎಲ್ಲಾತ್ಮಿಕವಾಗಿರೋಂಥ ಒಂದು ಪುಸ್ತಕ ರೀ. ತುಂಬ ಸಿಂಪಲ್ ರೀ. ಜಲ ಅಂತ ಏನು ನೋಡಿದ್ರಿ, ಏನ್ರಿ ಮನುಷ್ಯರು ಅಂತ ನೋಡಿದ್ರಿ ಅಲ್ಲ. ಆದರೆ ಬೈಬಲಲ್ಲಿ ಜಲ ಅಂತಂದ್ರೆ ಇನ್ನೊಂದು ಅರ್ಥ ಇದೆ, ಏನಪ್ಪ ಅಂದರೆ ಸತ್ಯ ಅಲ್ದರ ಎಲ್ಲಿದೆ, ಹಾಂ ಅಲ್ದರ ಎಲ್ಲಿದೆ ಅಂತಂದರೆ ಬೈಬಲಲ್ಲಿ ಇದೆ. ಓದಿ ಅಂತಾರೆ ಹಬಾಕುಕ್ 2:14, ಹಬಾಕುಕ್ ಬರಂತ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 14ನೇ ವಾಕ್ಯ. ವಿಜಯ ಸಿಸ್ಟರ್ ಇದ್ದೀರಾ, ಓದ್ಬೋದಾ? ಓಕೆ ಹಾಂ ಓದಿ ಬಿಡೋರ್.
ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು.
ನೋಡ್ರ ದೇವರ ಜ್ಞಾನ, ದೇವರ ಜ್ಞಾನನ ಸಮುದ್ರದಿಂದ ನೀರಿಗೆ ಏನು ಮಾಡ್ತಾರೆ ಹೋಲಿಕೆ ಮಾಡ್ತಾರೆ. ಸಮುದ್ರದಲ್ಲಿ ಯಾವ ಥರ ನೀರು ತುಂಬಿ ಯಾವ ಥರ ಯೋಹನ ಜ್ಞಾನ ಆಗ್ತಾರೆ, ಎಲ್ಲ ಕಡೆ ತುಂಬಿಡುತ್ತೆ ಅಂತ ಹೇಳ್ತಾರೆ ನೋಡಿ. ಕರ್ತನಲ್ಲಿ ಪ್ರೀತಿ ಅಂತ ಸರ್ವರುಗಳೇ, ಆಲಯ ಅಂದರೆ ಯಾರ ಆಲಯ ಹೇಳ್ರಿ, ನಿಮಗೆಲ್ಲ ಗೊತ್ತಿರಬೇಕಲ್ಲ ಯಾರ ಆಲಯ.
ನಾವೇ
ದೇಹವೇ ಆಲಯ.
ಹಾಂ ನೋಡ್ರ ನಾವೇ ದೇವರ ಆಲಯ, ದೇವರ ಒಂದು ಸಭೆ ಮುಖಾಂತರನೇ ಏನಾಗೋದು ಈ ಆಲಯದಿಂದ ಸತ್ಯಗಳು ಲೋಕ ಜನಗಳಿಗೆ ಏನಾಗೋದು ರೀಚ್ ಆಗೋದು. ಯಾವಾಗ ಕ್ರಿಸ್ತನ ಎರಡಂಬರಿಕೆಯಲ್ಲಿ ಆತನ ಎರಡಂಬರಿಕೆ ಬರ್ಕರ ಭೂಲೋಕದಲ್ಲಿ 1,000 ವರ್ಷ ಆಳ್ವಿಕೆ ಮಾಡ್ತಾರೆ, ಪಟ್ಟ ನೋಡಿದಿರಲ್ಲ ಆಳ್ವಿಕೆ ಮಾಡ್ಬೇಕಾದ್ರೆ ದೇವರು ಕ್ರಿಸ್ತನ ಮುಖಾಂತರ ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತಾರೆ ಸತ್ಯನ ಕೊಡ್ತಾರೆ. ಹೆಂಗ್ ಕೊಡ್ತಾರೆ, ಒಂದೇ ಸತಿ ಕೊಟ್ಬಿಡ್ತಾರೆ ಅನ್ನೋ ಇಲ್ಲ ರೀ. ಫಸ್ಟ್ ಪಾದ ನಿಧಾನವಾಗಿ, ನೆಕ್ಸ್ಟ್ ಮೊಂಡುಕಾಲು, ಅದರ ನೆಕ್ಸ್ಟ್ ಸೊಂಟ, ನೆಕ್ಸ್ಟ್ ಸಂಪೂರ್ಣವಾಗಿ ಮುಳುಗೋಗ್ಬಿಡ್ತಾರೆ. ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲಾರದು ದೇವರು ಏನ್ ಮಾಡ್ತಾರೆ ಸತ್ಯದಲ್ಲಿ ಮುಳುಗಿಸ್ತಾರೆ, ಹಂತ ಹಂತವಾಗಿ ಮುಳುಗಿಸ್ತಾರೆ. ಈ ಸತ್ಯ ನೀವೆಲ್ಲ ಕೇಳ್ತಾ ಇದ್ರೆ ಸತ್ಯ, ಈ ಸತ್ಯ ಏನ್ರಿ ಇವಾಗ ನಾವು ಕೇಳ್ತಾ ಇದ್ರಿ, ಲೋಕ ಜನಗಳು 1,000 ಇಯರ್ಸ್ ಅಲ್ಲಿ ಮಾಡ್ತಾರೆ ಕೇಳೇ ಕೇಳ್ತಾರ್ರಿ ಈ ಸತ್ಯ. ಎಲ್ಲರೂ ಕೇಳಲೇಬೇಕ್ರಿ, ಕೇಳದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಅವ್ರಿಗೆ ವಾಸಿ ಆಗ್ತದೆ, ಸತ್ತವರೆಲ್ಲ ಏನಾಗ್ತಾರೆ ಎದ್ದು ಬರ್ತಾರೆ. ಅದಕ್ಕೆ ನಾವೇನು ನೋಡಿದ್ರಿ ಎಲ್ಲೆಲ್ಲಿ ಏನ್ರಿ ಆ ಒಂದು ನೀರು ಮುಟ್ತದೋ ಜಲರ ಜಲರಾಶಿಗಳೇ ಅಂತ ಜೀವಂತವಾಗಿ ಬಂತು ಅಂತ ನೋಡ್ತೀರಿ ಅಲ್ವರ. ಏನದು ಜಲರಾಶಿಗಳು, ಮೀನು ಜೀವಂತವಾಗಿ ಬರೋದಂದ್ರೆ ಮೀನು ಅಂದ್ರೆ ಏನು ಬೈಬಲಲ್ಲಿ ಯೇಸುಕ್ರಿಸ್ತ ಏನು ಹೇಳಿದಾರಾ ಮೀನ್ ಬಗ್ಗೆ, ಬೈಬಲಲ್ಲೆಲ್ಲ ಹೇಳಿದಾರಾ ಮೀನ್ನ ಏನಕರ ಹೋಲಿಕೆ ಮಾಡಿದಾರೆ ಯೇಸುಕ್ರಿಸ್ತ ಹೇಳ್ರಿ. ಯೇಸುಕ್ರಿಸ್ತನ ಶಿಷ್ಯನರೆಲ್ಲರೂ ಮೀನ್ ಹಿಡಿತಾ ಇರ್ತಾರೆ ಅದರ. ಅವಾಗ ಯೇಸುಕ್ರಿಸ್ತ ಹೇಳ್ತಾರೆ ಈ ಮೀನ್ ಹಿಡಿದ ಬಿಟ್ಬಿಟ್ಟು ಬರ್ರಪ್ಪ, ನನ್ನ ಹಿಂದೆ ಬಂದ್ರೆ ಊಟ ಮಾಡ್ತೀನಿ ನಿಮ್ಗೆ.
ಮನುಷ್ಯರನ್ನು ಹಿಡಿಯಲು ಮಾಡ್ತೇನೆ.
ನೋಡ್ರ ಮನುಷ್ಯರು ಎಂಬಂತ ಮೀನ್ ಹಿಡಿಯೋ ತರ ಮಾಡ್ತೀನಿ ಅಂತ ಹೇಳ್ತಾರೆ ಅದರ. ಹಾಗಾದ್ರೆ ಮೀನು ಅಂದ್ರೆ ಬೈಬಲಲ್ಲಿ ಏನಪ್ಪ ಅರ್ಥ ಅಂದ್ರೆ ಮನುಷ್ಯರು ನೋಡಿ ಓದೋಣ Matthew 4:19 ಓದಿ, ಮತ್ತೆ 4ನೇ ಅಧ್ಯಾಯ 19ನೇ ವಾಕ್ಯ ಓದ್ರಿ ಯಾರಾದ್ರು. ಮತ್ತೆಯ 4:19 ಓದ್ರಿ. ಹಾ ಓದಿ ಬಿಡ್ತೀನಿ.
ನಿಮ್ಮನ್ನು ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ನಿಮ್ಮನ್ನು ಮಾಡುವೆನು.
ನೋಡ್ರ ಮನುಷ್ಯರಾಗಿ ಏನ್ರಿ ಮನುಷ್ಯರ ಬೆಸ್ತರನಾಗಿ ಮಾಡ್ತೀನಿ, ಮನುಷ್ಯರ ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಹಂಗಾದ್ರೆ ಮೀನು ಅಂದರೆ ಮನುಷ್ಯರು, ಕ್ರಿಸ್ತನ್ ರಾಜರಲ್ಲಿ ಸಮಾಧಿಯಲ್ಲಿರುವಂಥ ಎಲ್ಲ ಸತ್ತೋಗಿರೋರು ಜೀವಂತವಾಗಿ ಏನು ಮಾಡ್ತಾರೆ ಪುನರುತ್ಥಾನಾಗಿ ಬರ್ತಾರ್ರಿ ಅಂತೀನಿ. ಎಲ್ಲಿದೆ ವಾಕ್ಯ? ಯೋಹಾನ 5:28 ಓದ್ರಿ. ಸಂಗೀತಾ ಸಿಸ್ಟರ್ ಅಥವಾ ಯೇಸು ಸ್ಯಾಮ್ಸನ್ ಬ್ರದರ್ ಓದ್ಬೋದಾ ಯೋಹಾನ 5:28?
ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ.
ನೋಡ್ರ
ಒಳ್ಳೆಯವರಿಗೆ
ಸಮಾಧಿಯಲ್ಲಿರೋರು ಎಲ್ಲರೂ ಎದ್ದು ಹೊರಗೆ ಬಂತ ಕಾಲ ಬರ್ತಾರೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲರಿಗೂ ಪುನರುತ್ಥಾನ ಇದೆ ಅದರ. 1 ಕೊರಿಂಥಿಯನ್ಸ್ 15:21 ಆ್ಯಂಡ್ 22, 1ನೇ ಕೊರಿಂಥ 15:22 ಗೌತಮ ಓದ್ತೀರಾ?
ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು.
ನೋಡ್ರ ಎಷ್ಟು ಯಾವ ಪ್ರಕಾರ.
ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು.
ನೋಡ್ರ ಯಾವ ಪ್ರಕಾರ ಆದಾಮನ ಸಂಬಂಧ ಎಲ್ಲ ಸಾಯೋದ್ರು, ಕ್ರಿಸ್ತನ ಸಂಬಂಧ ಎಲ್ಲರೂ ಜೀವಂತ ಹೋಗ್ತಾರೆ, ಸತ್ತವ್ರಿಗೆ ಎಲ್ಲರಿಗೂ ಪುನರುತ್ಥಾನ ಇದೆ. ಅದಕ್ಕೆ ಏನ್ರಿ ಅಲ್ಲಿ ಏನಿತ್ತಂತೆ ಆ ಕಡೆ ಏನ್ರಿ ವೃಕ್ಷಗಳು, ಆ ವೃಕ್ಷಗಳು ಏನ್ರಿ ಒಂದೊಂದು ಫಲಗಳನ್ನ ಕೊಡ್ತಾ ಇತ್ತಂತಾರೆ, ಎಲೆಗಳನ್ನೆಲ್ಲ ಖಾಲಿ ವಾಸಿ ಮಾಡಕ್ಕೆ ಯೂಸ್ ಮಾಡ್ತಂತೆ. ಇದೇನಪ್ಪ ಅರ್ಥ ಅಂದರೆ ವೃಕ್ಷ ಅಂದ್ರೆ ಏನು ಬೈಬಲಲ್ಲಿ ನೀತಿವಂತರು, ಅದರ ದೇವರಾಜ್ಯದಲ್ಲಿ ದೇವ್ರ ಮಕ್ಳು ಹೆಂಗಿರ್ತಾರೆ ನೀತಿವಂತ ಇರ್ತಾರೆ, ಅವ್ರ ಎಲೆಗಳು ಅವ್ರ ಎಲೆಗಳನ್ನ ಖಾಲಿ ವಾಸಿ ಮಾಡಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಅವ್ರ ಲೈಫ್ ಮರಕ್ಕೆ ಜೀವನೇ ಎಲೆಯಪ್ಪ. ಅದರ ಎಲೆ ಒಣಗೋಗ್ಬಿಡ್ತಾರೆ ಗಿಡ ಏನು ಮಾಡ್ದಂಗೆ ಒಣಗೋದಂತ ಲೆಕ್ಕ, ಅದರ ಜೀವ ಅವರು ಜೀವಿತಾನೇ ಲೋಕ ಜನಗಳಿಗೆ ಏನು ಮಾಡ್ತಾರೆ ಔಷಧಿ ಥರ ಏನ್ರಿ ಯೂಸ್ ಮಾಡ್ತಾರೆ. ಫಲಗಳು ಒಂದೊಂದು ಫಲಗಳು ಕೊಡ್ತಾರೆ ಏನ್ರಿ ಆರೋಗ್ಯ ಅದರ ಫುಡ್ ಸ್ಪಿರಿಚುವಲ್ ಫುಡ್ ಕ್ರಿಶ್ಚನ್ ರಾಜರು ಎಲ್ಲ ಮನುಷ್ಯರಿಗೆ ಏನು ಮಾಡ್ತಾರೆ ದೇವರು ಕೊಡ್ತಾರೆ ನೋಡಿ ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ. ಇದು ನಮಗೆ ಎಸೇಕಿಲಲ್ಲಿ ಬ್ಯೂಟಿಫುಲ್ ಆಗಿ ನೋಡ್ತಾರೆ ನೋಡಿರಿ, ಅದರ ಯಾವ ಥರ ಆ ನೀರು ಸಿಹಿ ಆಗ್ತಾರೆ, ಯಾವ ಥರ ಏನ್ರಿ ಅಲ್ಲಿ ಜೀವರಾಶಿಗಳು ಬರ್ತದೆ, ಯಾವ ಥರ ಮೀನುಗಳಿಗೆ ಏನು ಮಾಡ್ತಾರೆ ವಾಪಸ್ ಜೀವ ಬರ್ತಾರೆ ಅಂದ್ಬಿಟ್ಟು ದೇವರು ಬ್ಯೂಟಿಫುಲ್ ಆಗಿ ನಮ್ಗೆ ಏನು ಮಾಡ್ರೆ ಯೊರ್ದನ್ ನದಿಯಲ್ಲಿ ನಮಗೆ ಪಾಠ ಇಟ್ಟಾರೆ. ಅದಕ್ಕೆ ಇಸ್ರೇಲ್ಗೆ ಏನಕ್ಕೆ ಆಸ್ಪಾಟೆ ಕೊಟ್ಟಿದ್ದು, ಬೇರೆ ಯಾವ್ದಾದ್ರು ಕೊಡ್ಬೋದಾಗಿತ್ತಲ್ಲ ಅಮೇರಿಕನೇ ಕೊಡ್ಬೋದಾಗಿತ್ತು, ಯಾಕೆ ದೇವ್ರು ಕೊಡಲಿಲ್ಲ ಅಂತಂದ್ರೆ ಅದ್ರಲ್ಲಿ ನಮ್ಗೆ ಎಷ್ಟೋ ಒಂದು ಪಾಠಗಳನ್ನ ಏನು ಮಾಡೋದು ದೇವ್ರು ನಮಗೆ ಇಟ್ಟವ್ರೆ. ಈ ರೀತಿ ಕರ್ತನಲ್ಲಿ ಪ್ರೀತಿ ಅಂದ್ರೆ ಮನುಷ್ಯ ಮಾರ್ಗವನ್ನು ಯೊರ್ದನ್ನಲ್ಲಿ ನಮ್ಗೆ ಏನು ಮಾಡೋದು ದೇವರು ಬ್ಯೂಟಿಫುಲ್ ಆಗಿ ಇಟ್ಟಿದ್ದಾರೆ. ಅದೇ ದೇವ್ರು ನಮಗೆ ಸ್ತೋತ್ರವಾಗಲಿ, ದೇವರು ಆ ಥರ ಮಾಡಿದ ಯೋಜನೆಗೆ ಏನು ಮಾಡಲಿ ಸ್ತೋತ್ರವಾಗಲಿ, ಸತ್ತವರು ಎಲ್ಲರೂ ಇದು ಬಂದು ದೇವರ ವಾಕ್ಯ ಕೇಳೋಂಥ ಒಂದು ದಿನಗಳು ಬರ್ತಾರೆ ಅಂದ್ಬಿಟ್ಟು ದೇವರು ನಮಗೆ ಬೈಬಲ್ ಆಶ್ವಾಸನೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಅನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇದೇ ಥರ ಯಾರು ಹೊಸ ಸಹೋದರ ಸಹೋದರಿಗಳು ಕ್ರೈಸ್ತವರು ಬೈಬಲ್ ಕ್ಲಾಸ್ ಕೇಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಕ್ಯೂ ಆರ್ ಕೋಡ್ ಮುಖಾಂತರ ನಮ್ಮ ಗ್ರೂಪ್ಗೆ ಜಾಯ್ನ್ ಮಾಡಿಸಿ, ಅಥವಾ ಇಂಟ್ರೆಸ್ಟ್ ಇರೋರು ಏನು ಮಾಡೋದು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ಅವ್ರು ಮಾತಾಡ್ತೀರಿ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ನಿಮ್ಗೆ ಏನೋ ಪ್ರಶ್ನೆ ಇತ್ತು, ಏನಾರೋ ಒಂದು ಸಂದೇಹಗಳಿತ್ತು ಅಂದರೆ ಧಾರಾಳವಾಗಿ ನಿಮಗೆ ನೋಡೋದು ಕೇಳ್ಬೋದು. ಓಕೆನಾ, ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೇನ ಡೌಟ್ಸ್ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ? ಇದುವರೆಗೂ ಆಗಿರೋ ಪಾಠದಲ್ಲಿ ನಿಮ್ಗೇನೋ ಪ್ರಶ್ನೆಗಳಿದೆಯಾ?
ನಮ್ಗೇನಿಲ್ಲ.
ಓಕೆ,
ಹಲೋ.
ಹಾಂ ಬ್ರದರ್, ಏನೋ ಇದೆಯಾ ಬ್ರದರ್ ಆಂಥನಿ ಬ್ರದರ್?
ಇಲ್ಲ ಬ್ರದರ್, ಇಲ್ಲ ಬ್ರದರ್.
ಓಕೆ, ಬೇರೆ ಯಾರಾದರೂ ಸಹೋದರ ಸಹೋದರಿಗಳು? ಗೌತಮ್ ಬ್ರದರ್
ಬ್ರದರ್ ಒಂದು ಪ್ರಶ್ನೆ,
ಹೇಳಿ.
ಇವಾಗ ಇದುವರೆಗೂ ಸತ್ತವರೆಲ್ಲ ಮತ್ತೆ ಎದ್ದು ಬರ್ತಾರೆ ಅಂತ ಹೇಳಿದ್ರಲ್ಲ ಬ್ರದರ್,
ಹಾಂ
ಅಂದ್ರೆ ಈಗ ಎಷ್ಟು ಜನ ಸತ್ತಿದಾರೋ
ಹಾಂ
ಪ್ರಪಂಚದಲ್ಲಿ, ಇದುವರೆಗೂ ಎಷ್ಟು ಜನ ಸತ್ತಿದಾರೋ ಎಲ್ಲರೂ ಎಟ್ ಎ ಟೈಮ್ ಎದ್ದು ಬಂದ್ಬಿಡ್ತಾರಾ ಅಲ್ಲ ಹೇಗೆ ಬ್ರದರ್? ಅದು
ಇಲ್ಲ, ಅಟ್ ಎ ಟೈಮ್ ಎದ್ದು ಬರೋದಿಲ್ಲ, ಕ್ರಮಕ್ರಮವಾಗಿ ಎದ್ದು ಬರ್ತಾರೆ, ಒಂದೇ ಟೈಮ್ ಎದ್ದು ಬರಲ್ಲ. ಯಾಕಂದರೆ ನಾವು ಏನಪ್ಪ ನೋಡ್ತೀರಿ ಅಂತಂದರೆ ಸತ್ಯವೇದದಲ್ಲಿ 1 ಕೊರಿಂಥ 15 21 21 ಆ ಎಲ್ಲ ಆದಾಮಿನ ಮುಖಾಂತರ ಸಾಯೋರು ಎಲ್ಲರೂ ಕ್ರಿಸ್ತನ ಮುಖಾಂತರ ಜೀವಂತವಾಗಿ ಆಗ್ತೀವಿ ನೋಡ್ತೀರಿ. 23ನೇ ವಾಕ್ಯದಲ್ಲಿ ಎಲ್ಲರೂ ತನ್ನ ತನ್ನ ತರಗತಿಯಲ್ಲಿರ್ತಾರೆ ಅಂತ ಹೇಳ್ತಾರೆ. ಹಂಗಾರೆ ಏನೋ ಎಲ್ಲರೂ ಒಂದೇ ಸತಿ ಆಗೋದಿಲ್ಲ, ಎದ್ದು ಬರೋದಿಲ್ಲ, ಎಲ್ಲರೂ ನಿಧಾನವಾಗಿ ಏನು ಮಾಡ್ತಾರೆ ಎದ್ದು ಬರ್ತಾರೆ. ಸಾಯ್ಬೇಕಾದ್ರೆ ಒಟ್ಟಿಗೆ ಸಾಯ್ತಾರಾ?
ಇಲ್ಲ
ಹಂಗೆ ಸೇಮ್ ಎದ್ದು ಬರ್ಬೇಕಾದ್ರೆ ಏನು ಮಾಡ್ತಾರೆ ನಿಧಾನವಾಗಿ ಒಬ್ಬರು ಬ್ಯಾಚ್ ಬೈ ಬ್ಯಾಚ್ ಆಗಿ ಬರೋದು. ಓಕೆನಾ,
ಓಕೆ ಓಕೆ.
ಸರಿ. ಬೇರೆ ಯಾರಿಗಾದ್ರೂ ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಸರಿ, ಓಕೆ. ಹಂಗಾರೆ ನಾವು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ.